योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदूनः। यस्माद्ब्रह्मेन्द्ररुद्रादि देवतानां श्रियोऽपि च दानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा। हराय भजकानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्यासुरावोहं ईडे चेतोऽभिमानिनः यूयं सर्वे प्रकुरुता मनो मे मध्वभावगम्। श्रीमध्वः कल्पवृक्षस्तु जयार्यः कामधुक् स्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघूत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमवरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। परमपवित्रवाद श्रीमन्महाभारतवन्नु ಈ ವಿಜಯಭಾರತಿ ಶಾಲೆಯಲ್ಲಿ ಪ್ರಾರಂಭ ಮಾಡಿ ಈ 18ನೇ ಪ್ರವಚನ ಮಾಲಿಕೆ ನಡೀತಾ ಇದೆ. ಶ್ರೀಮನ್ ಮಹಾಭಾರತ ವಿಶ್ವದಲ್ಲೇನೆ ಸರಿ ಸಾಟಿ ಇಲ್ಲದೆ ಇರತಕ್ಕಂತಹ ನ ಭೂತೋ ನ ಭವಿಷ್ಯತಿ ಅಂತಕ್ಕಂತಹ ಅಸಾಧಾರಣವಾದ ಹಿರಿಗೆ ಶ್ರೇಯಸ್ಸಿಗೆ ಮಹಿಮೆಗೆ ಹಿರಿಮೆಗೆ ಪಾತ್ರವಾಗಿರತಕ್ಕಂತಹ ಮಹೋನ್ನತವಾದ ಕೃತಿ. ಇಡೀ ಜಗತ್ತಿನ ಇತಿಹಾಸದಲ್ಲೇನೆ ಆ ಕೃತಿಯಂತಹ ಕೃತಿಯಲ್ಲ, ಆ ಕೃತಿಯ ಹತ್ತಿರ ಬರತಕ್ಕಂಥ ಕೃತಿಯನ್ನು ಕೂಡ ಜಗತ್ತು ಕಂಡಿಲ್ಲ. ಅಷ್ಟು ಅಮೋಘವಾಗಿರ್ತಕ್ಕಂಥ ಹಿರಿಮೆ ಶ್ರೀಮನ್ ಮಹಾಭಾರತದ್ದು. ಅಂಥ ಮಹಾಭಾರತದಲ್ಲಿ ಏನಿದೆ ಅಂತ ಪ್ರಶ್ನೆ ಕೇಳಬೇಡಿ, ಏನಿಲ್ಲ ಅಂತ ವಿಚಾರ ಮಾಡಿ, ಅದಕ್ಕೆ ಎಲ್ಲ ಇದೆ ಅನ್ನೋದೇ ಉತ್ತರ ಅಂತ ಹೇಳ್ತಾರೆ. ಅದರಲ್ಲಿ ಏನಿಲ್ಲ, ಎಲ್ಲವೂ ಇದೆ. ಮನುಷ್ಯನ ಉದ್ಧಾರಕ್ಕೇನು ಬೇಕಿದೆ ಅದೆಲ್ಲ ಮಹಾಭಾರತದಲ್ಲಿದೆ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತಋಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ಕುತ್ರಚಿತ್. ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಎಂಬ ನಾಲ್ಕು ಪುರುಷಾರ್ಥಗಳಿಗೆ ಸಂಬಂಧಪಟ್ಟಂಥ ಸಮಸ್ತ ವಿಚಾರಗಳು ಕೂಡ ಶ್ರೀಮನ್ ಮಹಾಭಾರತದಲ್ಲಿ ಬಂದಿವೆ. ಅಷ್ಟೇ ಅಲ್ಲ, ಅಲ್ಲಿ ಬಂದಾಗ ಬೇರೆ ಎಲ್ಲೂ ಬಂದಿಲ್ಲ, ಅದಿನ್ನೊಂದು ವಿಶೇಷ. ಮಹಾಭಾರತದಲ್ಲಿ ಬಂದಾಗೆ ಎಲ್ಲೂ ಬಂದಿಲ್ಲ. ವಾಸುದೇವಸ್ಯ ಮಹಿಮ, ವಾಸುದೇವೋತ್ರ ಭಗವಾನ್ ಕೀರ್ತಿತೋತ್ರ ಸನಾತನಃ ಪ್ರತಿಬಿಂಬಮಿವಾದರ್ಶಿ ಎಂಪಶ್ಯತ್ಯಾತ್ಮನಿಸ್ಥಿತಂ. ಕನ್ನಡಿಯೊಳಗೆ ನಮ್ಮ ಮುಖ ಹೇಗೆ ಕಾಣಬೇಕು ಹಾಗೆ ಮಹಾಭಾರತದಲ್ಲಿ ಭಗವಂತನ ಚಿತ್ರ ನಿರೂಪಿತವಾಗಿದೆ ಅನ್ನೋದು ಮಹಾಭಾರತದಲ್ಲೇ ಬಂದಿರತಕ್ಕಂಥ ಮಾತು. ದೇವರನ್ನು ಸ್ಪಷ್ಟ ಕಾಣಬೇಕು ಅಂತ ಇದ್ರೆ ನೇರ ಕಾಣೋ ಸಾಧ್ಯತೆ ಇಲ್ಲ. ಈ ಶಾಸ್ತ್ರದ ಕನ್ನಡಿಯಲ್ಲಿ ನಾವು ನೋಡಲಿಕ್ಕೆ ಅಂತ ಹೊರಟ್ರೆ ಶ್ರೀಮನ್ ಮಹಾಭಾರತದ ದರ್ಪಣದಲ್ಲಿ ಭಗವಂತನ ಪೂರ್ವವಾದ ಪ್ರತಿಬಿಂಬ ಸ್ಫುಟವಾಗಿ ನಿರೂಪಿತವಾಗಿದೆ ಎನ್ನುವ ಮಾತನ್ನು ಅಲ್ಲಿ ಕೇಳ್ತೇವೆ. ಇದರಿಂದ ನಮಗೆ ಗೊತ್ತಾಗೋದು ಮಹಾಭಾರತದಲ್ಲಿ ನಾವು ದೇವರನ್ನು ಕಾಣಬೇಕು ಅಂತ ಅರ್ಥ. ಮಹಾಭಾರತದಲ್ಲಿ ದೇವರನ್ನ, ಆತನ ಹಿರಿಮೆಯನ್ನ, ಆತನ ಭಕ್ತರ ಮಹಿಮೆಯನ್ನ ನಾವು ಕಾಣಲಿಕ್ಕೆ ಪ್ರಯತ್ನ ಪಡಬೇಕು. ಅಲ್ಲಿ ಕಂಡ ಇನ್ನೆಲ್ಲೂ ಕಾಣೋದಿಲ್ಲ ಅನ್ನೋದು ಭಾರಿ ವಿಶೇಷ. ಅಂತಹ ಮಹಾಭಾರತದಲ್ಲಿ ಕುರುಪಾಂಡವರ ಯುದ್ಧ ಅದರ ಅತ್ಯಂತ ಮುಖ್ಯವಾದ ಘಟ್ಟ. ಮುಂಚಿನ ಭಾಗಗಳೆಲ್ಲ ಆ ಯುದ್ಧದ ಹಿನ್ನೆಲೆ ಹೇಳಿದರೆ, ಅನಂತರದ ಭಾಗವೆಲ್ಲ ಯುದ್ಧದ ಅನಂತರದ ಪರಿಣಾಮ ಹೇಳುತ್ತಾ ಇದೆ. ಯುದ್ಧಕ್ಕಿಂತ ಮುಂಚೆ ಏನಾಯಿತು, ಯುದ್ಧ ಹೇಗಾಯಿತು, ಯುದ್ಧದ ಅನಂತರ ಏನಾಯಿತು, ಹೀಗೆ ಮೂರು ಹಂತಗಳಲ್ಲಿ ಮಹಾಭಾರತವನ್ನು ನಾವು ನೋಡ್ತೇವೆ. ಆದಿಪರ್ವ, ಸಭಾಪರ್ವ, ವನಪರ್ವ, ವಿರಾಟ ಪರ್ವ, ಉದ್ಯೋಗ ಪರ್ವ, ಈ ಮೊದಲ ಐದು ಪರ್ವಗಳಲ್ಲಿ ಯುದ್ಧದ ಹಿನ್ನೆಲೆ ನಿರೂಪಣೆ ಮಾಡಿದ್ದಾರೆ. ಕುರುಪಾಂಡವರ ಜನನ, ಅವರ ಬೆಳವಣಿಗೆ, ಪಾಂಡವರ ಬೆಳವಣಿಗೆ ಎಲ್ಲ ಅತ್ಯಂತ ಧಾರ್ಮಿಕವಾದದ್ದು, ಸಾತ್ವಿಕವಾದದ್ದು. ಆದರೆ ದುರ್ಯೋಧನಾದಿಗಳ ಬೆಳವಣಿಗೆ ಎಲ್ಲವೂ ಕೂಡ ಅತ್ಯಂತ ತಾಮಸಮಯವಾದದ್ದು. ಗುಣಗಳ ಸಂಕೇತವಾಗಿ ಪಾಂಡವರು ಚಿತ್ರಿತರಾಗಿದ್ದರೆ, ದೋಷಗಳ ಸಂಕೇತವಾಗಿ ಕೌರವರು ಚಿತ್ರಿತರಾಗಿದ್ದಾರೆ. ಇಂಥ ಒಂದು ವಿಚಿತ್ರವಾದಂತಹ ಕಥೆಯ ಮೂಲಕ, ಅದು ಬರೀ ಕಥೆಯಲ್ಲ, ಇತಿಹಾಸ ಸಹ, ಅದರ ಮೂಲಕವಾಗಿ ಧರ್ಮಾಧರ್ಮಗಳ ಸ್ವರೂಪವನ್ನು, ಸತ್ಯಾಸತ್ಯಗಳ ಸ್ವರೂಪವನ್ನು, ಪುಣ್ಯಾಪುಣ್ಯಗಳ ಸ್ವರೂಪವನ್ನು ತಿಳಿಸಿಕೊಡ್ತಕ್ಕಂಥದ್ದು ಅದರ ಉದ್ದೇಶ. ಮುಂದೆ ಘರ್ಷಣೆ ಪ್ರಾರಂಭವಾಯಿತು, ಕುರುಕ್ಷೇತ್ರ ಯುದ್ಧ. ಆ ಯುದ್ಧ ಜಗತ್ತಿನ ಯಾವ ಯುದ್ಧವೂ ಕೂಡ ಅದನ್ನು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಐತಿಹಾಸಿಕವಾಗಿ ಅತ್ಯಂತ ಸುಪ್ರಸಿದ್ಧವಾದಂತಹ, ಸರಿ ಸಾಟಿ ಇಲ್ಲದಿರತಕ್ಕಂಥ ಕುರುಕ್ಷೇತ್ರ ಯುದ್ಧ ನಡೀತು. 18 ದಿವಸಗಳ ಸಮರದಲ್ಲಿ 18 ಅಕ್ಷೋಹಿಣಿ ಸೇನೆ ಸರ್ವನಾಶವನ್ನು ಕಂಡಿತು. ಕೌರವರೆಲ್ಲ ಭೀಮನಿಂದ ಪ್ರಧಾನವಾಗಿ ಹತರಾದರೆ, ಪಾಂಡವರ ಕಡೆ ಮಾತ್ರ ಅಂಥ ಘೋರನಾಶ ಮೊದಲಾಗಲಿಲ್ಲ. ಅಶ್ವತ್ಥಾಮರಿಂದಾಗಿ 18 ದಿವಸ ರಾತ್ರಿ ಹೊತ್ತಿನಲ್ಲಿ ಒಳಗುಳಿದ ಪಾಂಡವ ಸೈನ್ಯವೆಲ್ಲ ವಿಶೇಷವಾದ ರೀತಿಯಲ್ಲಿ ನಾಶವನ್ನು ಹೊಂದಿತ್ತು. ಮುಂದೆ ಧರ್ಮರಾಜಾದಿ ಪಾಂಡವರು ರಾಜ್ಯವನ್ನು ಹೊಂದಿದ್ದಾರೆ. ಸ್ವತಃ ಧರ್ಮರಾಜ ಮಹಾರಾಜನಾಗಿ, ಭೀಮಸೇನ ಯುವರಾಜನಾಗಿ ಪಟ್ಟಾಭಿಷಿಕ್ತರಾಗಿದ್ದಾರೆ. ಇಡೀ ಜನಕ್ಕೆಲ್ಲ ಭಾರಿ ಹರ್ಷ. ಆದರೆ ಧರ್ಮರಾಜನಿಗೆ ಮಾತ್ರ ಆತಂಕ ಶುರುವಾಯಿತು. ನಾನು ಪೂಜ್ಯರಾದ ಭೀಷ್ಮದ್ರೋಣಾದಿಗಳನ್ನು ಕೊಲ್ಲಿಸಿದ್ದು, ವಿಶೇಷವಾಗಿ ಅಣ್ಣನಾದ ಕರ್ಣನನ್ನು ಕೊಲ್ಲಿಸಿದ್ದು, ಮಹಾಪಾತಕ ಅನ್ನೋ ಒಂದು ಗೊಂದಲದಲ್ಲಿ ಬಿದ್ದು ರಾಜ್ಯತ್ಯಾಗಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಭಗವಂತನಾದ ಕೃಷ್ಣ ಆತನನ್ನು ಭೀಷ್ಮರ ಬಳಿಗೆ ಕರೆದೊಯ್ದು ಧರ್ಮೋಪದೇಶವನ್ನೆಲ್ಲ ಮಾಡಿಸ್ತಾ ಇದ್ದಾನೆ. ಅಂದರೆ ಪುಣ್ಯಾಪುಣ್ಯಗಳ ವಿವೇಚನೆ, ನಾವು ತಪ್ಪು ಮಾಡಿ ಸರಿ ಮಾಡಿದ್ದೇವೆ ಅಂತ ಭಾವಿಸಿಬಿಡ್ತೇವೆ. ಧರ್ಮರಾಜ ಸರಿ ಮಾಡಿ ಅಯ್ಯೋ ತಪ್ಪಾಯಿತು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಯಾವಾಗಲೂ ಅಷ್ಟೇ, ಒಳ್ಳೆಯವರ ಸ್ವಭಾವ ಭಾರಿ ಸದಾ ಬರೆದಿರ್ತಾನಲ್ಲ, ಅವನು ಒಂದು ಯೋಚನೆ ಮಾಡ್ತಾನೇ ಇರ್ತಾನೆ. ಮನೆ ಬಂದಲು ಕೂಡ ಇಲ್ಲಿ ಹೀ ಬರಿಬೋದಾಗಿತ್ತು, ಇಲ್ಲಿ ಹೀ ಬರಿಬೋದಾಗಿತ್ತು, ತಪ್ಪಾಗಿ ಬಿಡ್ತು, ಯೋಚನೆ ಮಾಡ್ತಾನೆ. ಬರೀ ಪೇಪರ್ ಕೊಟ್ಟು ಸಿನಿಮಾ ಕೂತ್ಕೊಂಡ್ಬಿಟ್ಟಿರ್ತಾನೆ ಆರಾಮವಾಗಿ. ಅವನಿಗೆ ಎಚ್ಚರ ಇರೋದಿಲ್ಲ ಅವನ ಬಗ್ಗೆ. ಅಂದರೆ ಪ್ರತಿಭಾವಂತನಾದವನಿಗೆ ತಾನು ಇನ್ನೂ ಸಾಧನೆ ಮಾಡಿದ್ದು ಸಾಲದು ಅನ್ನೋ ಭಾವನೆ ಇರುತ್ತೆ. ಆ ಭಾವನೆ ಅವನ ಮೇಲೆ ಕೆತ್ತಾ ಹೋಗುತ್ತೆ. ಯಾವನು ಸಾಧನೆಯಲ್ಲಿ ತೃಪ್ತಿಯನ್ನು ಕಾಣ್ತಾನೋ ಅವನ ಸಾಧನೆ ಸ್ಥಗಿತವಾಗುತ್ತೆ ಅಂತ ಹೇಳ್ತಾರೆ. ನಾವಿನ್ನು ಮಾಡಿದ್ದು ಭಾರಿ ಶ್ರೇಷ್ಠ ಅನ್ನೋ ಭಾವನೆ ಒಳಗಾಗಬಾರದು. ಇನ್ನೂ ದೇವರ ಅವಕಾಶ ಕೊಟ್ಟಷ್ಟು ನಾವು ಮಾಡಬೇಕು ಅಂತಕ್ಕಂಥ ಭಾವನೆ ಬಂದರೆ ಅದು ಶ್ರೇಷ್ಠ. ತಪ್ಪು ಮಾಡಿದ್ರಂತೂ ಭಾರಿ ಪರಿತಾಪ ಪಡಬೇಕು. ಎಲ್ಲಿ ತಪ್ಪಾಯಿತೋ ಅದಕ್ಕೆ ಧರ್ಮ ಭೀರು ಅಂತ ಕರೀತಾರೆ. ಎಲ್ಲಿ ತಪ್ಪಾಗುತ್ತೋ ಅಂತಕ್ಕಂಥ ಭಯ. ಕೆಲವರು ಮನುಷ್ಯರಿಗೆ ಹಿಂಸೆ ಮಾಡೋದಿರಲಿ, ಪ್ರಾಣಿಗಳಿಗಲ್ಲ, ಸಾಮಾನ್ಯವಾದ ಹುಳು ಹುಪ್ಪಟ್ಟುಗಳಿಗೂ ತೊಂದರೆ ಆಗೋದಕ್ಕೆ ಇಷ್ಟಪಡೋದಿಲ್ಲ. ಎಲ್ಲಿ ನಮಗೆ ಪಾಪ ಬರುತ್ತೋ ಏನೋ, ಪಾಪ ಅವು ನಮ್ಮನ್ನೆಲ್ಲಿ ಬೈಕೊಳ್ಳುತ್ತೋ ಏನೋ, ಈ ತರಹದ ಪ್ರವೃತ್ತಿ ಜನ ಇರ್ತಾರೆ. ಅದಕ್ಕೆ ಧರ್ಮರಾಜನ ದೃಷ್ಟಾಂತ ಅತ್ಯಂತ ಶ್ರೇಷ್ಠವಾದದ್ದು. ತಾನು ಸಣ್ಣ ಪುಟ್ಟ ಪ್ರಾಯಶ್ಚಿತ್ತ ಮಾಡ್ಕೊಂಡು ಬಿಡಬೇಕು ಅಂತಲ್ಲ, ರಾಜ್ಯವನ್ನೇ ಬಿಟ್ಟುಬಿಡ್ತೇನೆ, ಇದು ಆತನ ಹಠ, ನಾನು ಸನ್ಯಾಸಿಯಾಗಿ ಬಿಡ್ತೇನೆ, ಎಂಥ ತ್ಯಾಗಕ್ಕೆ ತಯಾರಾಗ್ತಾನೆ. ಆಗ ಭಗವಂತ ಭೀಷ್ಮರ ಮೂಲಕ ಅವರೊಳಗೆ ಸ್ವತಃ ತಾನಿದ್ದು ಧರ್ಮಸೂಕ್ಷವನ್ನು ಉಪದೇಶ ಮಾಡ್ತಾ ಇದ್ದಾನೆ. ಶಾಂತಿ ಪರ್ವ, ಅನುಶಾಸನ ಪರ್ವ, ಎರಡು ಪರ್ವಗಳು ಇಡೀ ಮಹಾಭಾರತದ 18 ಪರ್ವಗಳಲ್ಲಿ ಎರಡು ಪರ್ವಗಳು ಭೀಷ್ಮರ ಉಪದೇಶ. ಲೆಕ್ಕ ಹಾಕಿ ನೋಡೋಣ, ಒಳಗಿದ್ದ ಭಗವಂತನ ಉಪದೇಶ. ಭಗವದ್ಗೀತೆ ಬರೀ 7 ಶ್ಲೋಕಗಳ ಒಂದು ಕೃತಿಯಾದರೆ, ಇದು 15,000ಕ್ಕಿಂತ ಹೆಚ್ಚು ಶ್ಲೋಕಗಳ ಸಂಗ್ರಹ ಶಾಂತಿ ಪರ್ವ, ಅನುಶಾಸನ ಪರ್ವಗಳು. ಅದರಲ್ಲಿ ಬಗೆ ಬಗೆಯ ಧರ್ಮ ಸೂಕ್ಷ್ಮಗಳನ್ನು ಹೇಳುತ್ತಾರೆ. ರಾಜಧರ್ಮ ಪರ್ವ, ಆಪದ್ಧರ್ಮ ಪರ್ವ, ಮೋಕ್ಷಧರ್ಮ ಪರ್ವ ಅಂಥೇಳಿ ಮೂರು ಉಪಪರ್ವಗಳು ಅದರೊಳಗೆ, ಡಿವಿಷನ್ ಸಬ್ ಡಿವಿಷನ್ಸ್ ಅಂತೇವಲ್ಲ ಹಾಗೆ. ಅದರಲ್ಲಿ ರಾಜರ ಬಗ್ಗೆ ಸಂಬಂಧಪಟ್ಟ ವಿಚಾರಗಳನ್ನೆಲ್ಲ ರಾಜಧರ್ಮ ಪರ್ವದಲ್ಲಿ ಹೇಳಿದರೆ ಆಪದ್ಧರ್ಮ ಹೇಗಿರಬೇಕು ಅನ್ನೋದನ್ನ ಆಪದ್ಧರ್ಮ ಪರ್ವದಲ್ಲಿ ಹೇಳುತ್ತಾರೆ. ಆಗ ನೋಡಿದ್ದೇವೆ ಆ ಇಲಿ ಬೆಕ್ಕುಗಳ ಕಥೆ, ಹೇಗೆ ಪರಸ್ಪರ ಸ್ನೇಹವನ್ನು ಮಾಡಿಕೊಂಡು ಆ ಇಲಿ ಸುರಕ್ಷಿತವಾಗಿ ಪಾರಾಯಿತು ಅನ್ನೋದನ್ನು ನಾವು ಅದರಲ್ಲಿ ಕಂಡಿದ್ದೇವೆ. ಅದೇ ರೀತಿಯಲ್ಲಿ ಮುಂದೆ ಮೋಕ್ಷ ಧರ್ಮದಲ್ಲಿ ಮೋಕ್ಷ ಸಂಪಾದನೆಗೆ ಬೇಕಾಗಿರತಕ್ಕಂತಹ ಅತಿ ಶ್ರೇಷ್ಠವಾದ ಸಾಧನೆಗಳು ಯಾವುದೋ ಒಂದು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಶ್ರೀಮದ್ ಆಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅದರ ಜೊತೆಗೆ ತಮ್ಮ ಇತರ ಅನೇಕ ಗ್ರಂಥಗಳಲ್ಲಿ ಇತಿ ಮೋಕ್ಷ ಧರ್ಮೇಶು ಅಂತ ತುಂಬ ವಾಕ್ಯಗಳನ್ನು ಉಲ್ಲೇಖ ಮಾಡುತ್ತಾರೆ. ಅಂದರೆ ಮೋಕ್ಷ ಧರ್ಮ ಪರ್ವ ಮೋಕ್ಷ ಪ್ರಾಪ್ತಿಯನ್ನು ಬಯಸತಕ್ಕಂಥ ಜನಗಳಿಗೆ ಎಷ್ಟು ಶ್ರೇಷ್ಠವಾದ ಸಂದೇಶವನ್ನು ನೀಡತಕ್ಕಂಥ ಪರ್ವ ಎಂಬುದನ್ನು ಅವರು ಆ ಮೂಲಕವಾಗಿ ಸೂಚನೆ ಮಾಡಿದ್ದಾರೆ. ಧರ್ಮರಾಜನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಕೃತಜ್ಞತೆಯ ಒಂದು ದುರಂತವನ್ನು ಹೇಳೋದಕ್ಕೆ ಆ ರಾಜಧರ್ಮ ಪಕ್ಷಿಯ ಕಥೆಯನ್ನು ಹೇಳಿದರು. ಎಷ್ಟು ವಿಚಿತ್ರವಾದ ಕಥೆ ಅದು. ಇವನು ಉದ್ಧಾರ ಮಾಡಬೇಕು ಅಂತ ಪಕ್ಷಿಯ ಉದ್ದೇಶ, ಅದನ್ನು ಕೊಂದು ತಿನ್ನಬೇಕು ಅಂತ ಇವನ ಒಂದು ಪ್ಲಾನ್. ಅಂದರೆ ಯಾವಂತ ನನ್ನ ಸಂರಕ್ಷಣೆ ಮಾಡಿದ್ದಾನೆ ಅವನನ್ನೇ ಕೊಂದು ತಿಂತಕ್ಕಂಥ ಅದು ಪಕ್ಷಿ, ಅದು ಹದ್ದು ಸಾರ್ಥಕ ಜೀವನ ಸಾಗಿಸ್ತಿದೆ. ಇವನೊಬ್ಬ ಬ್ರಾಹ್ಮಣ, ಅದನ್ನು ಕೊಂತು ಕಟಕನ ಕೆಲಸ ಇವನು ಮಾಡ್ತಾ ಇದ್ದಾನೆ. ಅಂದರೆ ಯೋಗ್ಯನಾದವನು ಏನು ಯಾವ ಯೋನಿಯಲ್ಲಿ ಹುಟ್ಟಿದರೂ ಕೂಡ ಅವನು ಯೋಗ್ಯ ರೀತಿಯಲ್ಲೇ ಇರ್ತಾನೆ. ಅಯೋಗ್ಯನಾದವನಿಗೆ ಎಂಥ ಜನ್ಮ ಕೊಟ್ಟರೂ ಕೂಡ ಅವನು ಮೋಸ ವಂಚನೆಗಳನ್ನೇ ಮಾಡ್ತಾನೆ ಅಂತ ಹೇಳೋದಕ್ಕೆ ಅದು ಸ್ವರೂಪ ಕಥನ ಹೇಳ್ತಕ್ಕಂಥ ಮಾತು. ದೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವಚ, ಭಗವದ್ಗೀತೆಯ ಮಾತು. ಎರಡು ವಿರುದ್ಧ ಪ್ರಕೃತಿಯ ಜನ ಇದ್ದಾರೆ, ದೈವಿ ಸಂಪತ್ತಿನವರು ಆಸುರಿ ಸಂಪತ್ತಿನವರು. ದೈವಿ ಸಂಪತ್ತಿನವರದೆಲ್ಲ ದೇವರಿಗೆ ಪ್ರಿಯಕರವಾದ ಗುಣಗಳಾದರೆ ಆಸುರಿ ಸಂಪತ್ತಿನವರದ್ದು ದೇವರಿಗೆ ವಿರೋಧ ಉಂಟು ಮಾಡತಕ್ಕಂಥ ಕೆಟ್ಟ ಪ್ರವೃತ್ತಿಯವರು, ಅದನ್ನೆಲ್ಲ ನಿರೂಪಣೆ ಮಾಡುತ್ತಾರೆ. ಅಲ್ಲಿ ಹೇಳ್ತಾರೆ ಕೃತಜ್ಞೇ ನಾಸ್ತಿ ನಿಷ್ಕೃತಿ. ಮಹಾಪಾತಕಗಳಿಗೆ ಪರಿಹಾರ ಸಿಗೋದು ಕಷ್ಟ, ಪ್ರಾಯಶ್ಚಿತ ಸಿಕ್ಕೋದು ಕಷ್ಟ. ಆದರೆ ಭಾರಿ ಭಾರಿ ಪ್ರಯತ್ನ ಪಟ್ಟರೆ ಪಂಚ ಮಹಾಪಾತಕಗಳಿಗೂ ಕೂಡ ಪರಿಹಾರ ಸಿಕ್ಕಬಹುದು. ಆದರೆ ಕೃತಜ್ಞೇ ನಾಸ್ತಿ ನಿಷ್ಕೃತಿ, ಯಾವನು ಕೃತಜ್ಞತೆಯ ಬದಲು ಕೃತಜ್ಞತೆಯನ್ನು ತೋರಿಸ್ತಾನೆ ಅಂಥವನಿಗೆ ಯಾವ ಜನ್ಮದಲ್ಲೂ ಕೂಡ ಪ್ರಾಯಶ್ಚಿತ್ತ ಅನ್ನೋದಿಲ್ಲ, ಅವನು ದುರಂತವನ್ನೇ ಕಾಣ್ತಾನೆ ಎಂಬ ಸತ್ವವನ್ನು ಅಲ್ಲಿ ಹೇಳಿದ್ದಾರೆ. ಅದು ಅತ್ಯಂತ ಮಾರ್ಮಿಕವಾದಂಥ ಕಥೆ. ಅದಂತರ ಧರ್ಮರಾಜ ಅನೇಕ ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತಾನೆ. ಅಲ್ಲಿ ಒಂದು ಕಡೆಗೆ ಜಪದ ವಿಚಾರ ಬರುತ್ತೆ. ಮನುಷ್ಯನ ಸಾಧನೆಗಳಲ್ಲಿ ಅತ್ಯಂತ ಮುಖ್ಯವಾಗಿರತಕ್ಕಂಥ ಸಾಧನೆ ಈ ಧ್ಯಾನ, ಅದಕ್ಕೆ ಪೂರಕವಾದದ್ದು ಜಪ ಅಂತ ಹೇಳುತ್ತಾರೆ. ಯಾವುದೇ ಜಪವನ್ನು ಧ್ಯಾನಪೂರ್ವಕವೇ ಮಾಡಬೇಕು. ಮತ್ತು ಗಾಯತ್ರಿ ಜಪ ಮಾಡ್ತಾನೆ, ಅಲ್ಲಿ ಧ್ಯಾನಂ ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ಬಬುಹು ಧೃತಶಂಖ ಚಕ್ರ. ಇದರಲ್ಲಿ ಆ ಮೂರ್ತಿಯನ್ನು ಧ್ಯಾನ ಮಾಡ್ತಾ ಜಪ ಮಾಡಿದರೆ ಅದು ನಿಜವಾದ ಜಪ. ಇವತ್ತು ಆ ಪ್ರಶ್ನೆ ಬರೋದಿಲ್ಲ, ಆ ಮಂತ್ರನೂ ಗೊತ್ತಿರೋದಿಲ್ಲ, ಅದಕ್ಕೆ ಅರ್ಥನೇ ಗೊತ್ತಿರೋದಿಲ್ಲ, ಧ್ಯಾನ ಏನು ಮಾಡ್ತೇನೆ ಈ ಮಧ್ಯೆ. ಆ ಚಿಂತನೆ ಬರಬೇಕಾದ್ರೆ ಯಾರೋ ಅವನು ಚಿಂತನೆ ಮಾಡೋದು ನೋಡಿರ್ತಾರೆ, ಚಿಂತನೆ ಮಾಡ್ತಾನೆ. ಇಲ್ಲದರೆ ಚಿಂತನೆ ಮಾಡಲಿಕ್ಕೆ ಬರೋದಲ್ಲಿ ಬ್ಲ್ಯಾಂಕ್ ಆಗಿಬಿಡುತ್ತೆ ಅಷ್ಟೇ. ಅದಕ್ಕೆ ಆಸಕ್ತಿಯೂ ಬರೋದಿಲ್ಲ, ಫಲನೂ ಇರೋದಿಲ್ಲ. ಧ್ಯಾನವನ್ನು ಮಾಡಬೇಕಾದ್ರೆ ಯಾವ ಮಂತ್ರವನ್ನು ಜಪ ಮಾಡ್ತಾನೋ ಆ ಮಂತ್ರದ ಧ್ಯೇಯ ರೂಪ ಅಂತ ಇರುತ್ತಲ್ಲ, ಅದನ್ನು ಭಕ್ತಿಯಿಂದ ಧ್ಯಾನ ಮಾಡಿದರೆ ಆಗ ಸಿದ್ಧಿ ಬರುತ್ತೆ. ಆ ಜಪವನ್ನು ಬಹಳ ಶ್ರದ್ಧೆಯಿಂದ ಮಾಡಬೇಕು. ನದಿ ತೀರ, ಪುಣ್ಯಕ್ಷೇತ್ರಗಳು ಅಥವಾ ದೇವರ ಮುಂದೆ ಕೂತುಕೊಳ್ಳೋದು, ಸಾರಿಗ್ರಾಮಾದಿಗಳ ಹತ್ತಿರ ಕೊಡೋದು, ದೊಡ್ಡವರ ಹತ್ತಿರ ಕೊಡೋದು, ಆ ರೀತಿಯಾದಂಥ ಶ್ರೇಷ್ಠ ಸ್ಥಳಗಳಲ್ಲಿ ಮಾಡತಕ್ಕಂಥದ್ದು. ಆಸನ ಪದ್ಮಾಸನ ವೀರಾಸನ ಸ್ವಸ್ತಿಕಾಸನಾದಿ ಆಸನಗಳಲ್ಲಿ ಕೊಡಬೇಕು. ಬರೀ ನೆಲದ ಮೇಲೆ ಕೂತು ಜಪ ಮಾಡಬಾರದು, ಬಹಳ ಮುಖ್ಯ. ಬರೀ ನೆಲದ ಮೇಲೆ ಕೂಡಬಾರದು, ಇದು ಸೈನ್ಸ್ ಒಪ್ಪಿಕೊಳ್ಳುತ್ತೆ ಅದನ್ನು. ಮ್ಯಾಗ್ನೆಟಿಕ್ ಎಲಿಮೆಂಟು, ಇವತ್ತು ಜೀವ ಆ ರೀತಿ ಕೂತ್ಕೊಂಡು ಅವನ ಶಕ್ತಿಯೆಲ್ಲ ಭೂಮಿ ಎಳ್ಕೊಂಡ್ಬಿಡುತ್ತೆ ಅಂತ ಹೇಳುತ್ತಾರೆ. ಅದರಿಂದ ಅದನ್ನ ಮಾಡಬೇಕು, ಇನ್ಸಲೇಷನ್ ಮಾಡಿದಾಗೆ ಆಸನದಲ್ಲಿ ಕೂತ್ಕೊಂಡ್ಬಿಟ್ರೆ ಆ ಸಿದ್ಧಿ ಒಳ್ಳೆ ಜಾಸ್ತಿ ಆಗುತ್ತೆ. ಇಲ್ಲದೆ ಹೋದ್ರೆ ಮಾಡಿದ್ದೆಲ್ಲ ಭೂಮಿಗೆ ಹೋಗುತ್ತೆ ಅಂತ ಹೇಳುತ್ತಾರೆ. ಅದು ವೇಸ್ಟ್ ಇದ್ದಾಗ ಆಸನದಲ್ಲೇ ಕೊಡಬೇಕು. ಅದನ್ನು ಭಗವದ್ಗೀತೆಯಲ್ಲಿ ಚೈಲಾಜನ ಕುಶೋತ್ತರಂ, ಇಲ್ಲ ಬಟ್ಟೆ ಹಾಸ್ಕೊಂಡು ಕೂತ್ಕೊಳ್ಳಿ, ಅದು ಮಡಿ ಬಟ್ಟೆ ಆಗಬೇಕು. ಅಜಿನ ಕೃಷ್ಣಾಜನ ಆಗಬಹುದು. ಕುಶ ದರ್ಭೆಗಳ ಮೇಲೆ ಚಾಪೆ, ದರ್ಭೆಗಳ ಮೇಲೆ ಕೂಡೋದು. ಈ ರೀತಿ ಕೂತು ಜಪವನ್ನು ಮಾಡಬೇಕು. ದೇವರನ್ನು ಧ್ಯಾನ ಮಾಡ್ತಾ ಮಂತ್ರವನ್ನು ಆವರ್ತನೆ ಮಾಡಬೇಕು. ಒಂದ್ಸರ್ತಿ ಹೇಳಿದ್ರೆ ಜಪ ಅನಿಸೋದಿಲ್ಲ, ಅನೇಕ ಸರ್ತಿ ಹೇಳಿದ್ರೆ ಜಪ ಆಗುತ್ತೆ. ಯಾವುದೇ ಮಂತ್ರ ಜಪ ಆಗಬೇಕಾದ್ರೆ ನೂರೆಂಟು ಸರ್ತಿ ಹೇಳಿದರೆ ಮಾತ್ರ ಜಪ ಆಗೋದು, ಇಲ್ಲದೆ ಹೋದರೆ ಜಪ ಆಗೋದಿಲ್ಲ. ಅಷ್ಟೋತ್ತರ ಶತ ಜಪ ಮಾಡಬೇಕಾದ್ರೆ, ಅಷ್ಟೋತ್ತರ ಶತ ಮಾಡಿದಾಗಲೇ ಒಂದು ಮಂತ್ರ ಜಪ ಅಂತ ಕರೆಯೋದು. ಗಾಯತ್ರಿಗೆ ಒಂದೇ ಎಕ್ಸೆಂಪ್ಷನ್, ಅದನ್ನು 10 ಮಾಡಿದ್ರೆ ಜಪ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ 100 ಮಾಡೋದಿಲ್ಲ, 108 ಏನು ಮಾಡ್ತಾರೆ ಅಂತ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ ಅಷ್ಟೇ. ಬಿಡು, ಯಾವ ಮಂತ್ರಗಳು ಕೂಡ ಅಷ್ಟಿಲ್ಲ, ಅದು 108 ಆಗಲೇಬೇಕದು. ಗಾಯತ್ರಿ ಮಂತ್ರ 24 ಅಕ್ಷರದ ಮಂತ್ರವನ್ನು ಮೂರು ಕಾಲದಲ್ಲೂ ಕೂಡ ಹೇಳ್ತಕ್ಕಂಥ ವಿಧಿ. ಬೇರೆ ಮಂತ್ರ ಮೂರು ಕಾಲದಲ್ಲಿ ಹೇಳಬೇಕಾಗಿಲ್ಲ, 9 ಹೇಳಿದ್ರೆ ಸಾಕು. ಆದರೆ ಗಾಯತ್ರಿ ಮಾತ್ರ 3 ಸರ್ತಿನ ಹೇಳಬೇಕಾದದ್ದು, ಅದು ತಕ್ಕಂತೆ ನಾರಾಯಣ ಮಂತ್ರವನ್ನು ಗಾಯತ್ರಿ ಅಷ್ಟಗುಣಂ ವಿಷ್ಣುಂ ಧ್ಯಾಯನ್ ಅಷ್ಟಾಕ್ಷರಂ ಜತೆ. ಆ ಜಪ ಮಾಡ್ತಾ ಹೋದರೆ ಸಿದ್ಧಿ ಭಾರಿ ಬರುತ್ತೆ. ಜಪ ಮಾಡ್ತಕ್ಕಂಥವರ ಸಿದ್ಧಿ ಅಪೂರ್ವವಾದದ್ದು. ಅಲ್ಲಿ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಹೇಳ್ತಾನೆ. ಯಜ್ಞದಲ್ಲಿ ಜಪಯಜ್ಞದಲ್ಲಿ ನಾನು ಭೂತಿ ರೂಪ ಇದೆ ಅಂತ ಹೇಳಿದ್ದಾನೆ. ಇವತ್ತು ಜಪಯಜ್ಞದ ಕಾನ್ಸೆಪ್ಟ್ ಹೋಗೇ ಬಿಟ್ಟಿದೆ. ಗಾಯತ್ರಿ ಮಂತ್ರ ಇಲ್ಲ, ಜಪ ಇದೆ. ಜಪ ಅಂದರೆ ಕಾಫಿ ಆಗಿಲ್ಲ, ತಿಂಡಿ ಆಗಿಲ್ಲ, ಅದೇ ಜಪನೇ ಹೊರತು ಇನ್ಯಾವ ಜಪ ಇರೋದಿಲ್ಲ ಅಷ್ಟೇ. ಟಿಕೆಟ್ ಸಿಕ್ತ, ಅಲ್ಲಿ ಹೋಗಿದ್ರೆ, ಇದು ಮಾಡಿದ್ರೆ, ಯಾವ ಸೀರಿಯಲ್ ಬಂತು, ಇದೇ ಜಪ. ಇಷ್ಟೊತ್ತಿ ಬರುತ್ತೆ, ಎಷ್ಟೊತ್ತಿ ಬರುತ್ತೆ, ಬೆಳಗಿಂದ ಕಾಯ್ತಿರ್ತಾರೆ, ಅದೇ ಜಪ. ಅದು ಪುನರಾವರ್ತನೆ ಮಾಡ್ತಾನೆ, ಅದಕ್ಕೆ ಜಪ ಜಪ ಅಂತ. ಇನ್ನೂ ಸಾರು ಬರಲಿಲ್ಲ, ಸಾರು ಬರಲಿಲ್ಲ, ಅದು ಜಪ ಅದೊಂದು. ಮತ್ತೆ ಅಂದರೆ ಮನುಷ್ಯ ಅದು ಜಪ ಮಾಡಬಾರದು, ಅಲೌಕಿಕ ವಿಚಾರಗಳನ್ನು ಜಪ ಮಾಡಬೇಕು. ಮತ್ತೆ ಟೆಕ್ಸ್ಟ್ ಬುಕ್ಕಿನ ಮತ್ತೆ ಮತ್ತೆ ಓದಿದರೆ ಸ್ಟೂಡೆಂಟ್ ಆಗ್ತಾನೆ. ಈ ಕಥೆ ಕಾದಂಬರಿ ಓದಿದ್ರೆ ಸ್ಟೂಡೆಂಟ್, ಜಪ ಮಾಡಿದರೆಲ್ಲ. ಇವತ್ತು ನಮ್ಮೆಲ್ಲರಿಗೂ ಪಠ್ಯ ಅಂದರೆ ಭಗವಂತನ ನಾಮಸ್ಮರಣೆ, ಮಂತ್ರ ಜಪ, ಅದನ್ನು ಮಾಡಬೇಕು. ಅದರಿಂದ ಬರತಕ್ಕಂಥ ಸಿದ್ಧಿಗೆ ಇತಿ ಮಿತಿಗಳೇ ಇರೋದಿಲ್ಲ ಅಂತ ಹೇಳೋದಕ್ಕೆ ಒಂದು ನಿದರ್ಶನವನ್ನು ಹೇಳುತ್ತಾರೆ. ಒಬ್ಬ ಬ್ರಾಹ್ಮಣ ಕೌಶಿಕ ಅಂತ ಹೆಸರು, ಪಿಪ್ಪಲಾದ ಮುನಿಯ ಮಗ. ಅವನಿಗೆ ಜಪದಲ್ಲಿ ಭಾರಿ ಆಸಕ್ತಿ, ಭಾರಿ ಸದಾಚಾರಶೀಲನಾದವನು. ಸಕಾಲದಲ್ಲಿ ಉಪನೀತನಾಗ್ತಾನೆ. ತಂದೆ ಅವನಿಗೆ ಗಾಯತ್ರಿ ಮಂತ್ರವನ್ನು ಹೇಳಿಕೊಡ್ತಾರೆ. ಜಪ ಕಂಡ್ರೆ ಪಂಚಪ್ರಾಣದ ಮನುಷ್ಯ ಒಂದು ನದಿ ತೀರಕ್ಕೆ ಹೋಗ್ತಾನೆ, ಜಪ ಮಾಡ್ತಾ ಕೂತ್ಬಿಡ್ತಾನೆ ಅನೇಕ ದಿವಸಗಳ ಕಾಲ. ನಾವು ಸ್ವಲ್ಪ ಹತ್ತು ಮಾಡೋ ಹೊತ್ತಿಗೆ 20 ಕಂಟೆ ಇರ್ತಾನೆ. ಆಗಲೇ 10 ಜಪ ಮಾಡೋ ಹೊತ್ತಿಗೆ ಅಷ್ಟು ಮನುಷ್ಯನ ಕಾನ್ಸಂಟ್ರೇಷನ್ ಇರೋದಿಲ್ಲ. ಅವನು ಎಂಥ ಜಪ ಮಾಡಿದ ಅಂತ ಹೇಳ್ತಾ, ಅದೊಂದೇ ಜೀವನದ ಗುರಿ. ಅವನಿಗೆ ಜಪ ಮಾಡಬೇಕಷ್ಟೇ. 1000 ವರ್ಷಗಳ ಕಾಲ ಜಪ ಮಾಡಿದ್ದು, 1000 ವರ್ಷಗಳ ಕಾಲ. ಬೇರೆ ಯಾವ ಕೆಲಸ, ದೊಡ್ಡ ತಪಸ್ಸದು ಒಂದು. ಅದು ಆ ಕಾಲ ಕೃತಜ್ಞದಲ್ಲಿ 1,00,000 ವರ್ಷ ಆಯುಷ್ಯ ಇದ್ದ ಕಾಲ. 1,000 ವರ್ಷ ಪೂರ್ತಿ ಅವನು ಜಪ ಮಾಡ್ತಾ ಇದ್ದಾನೆ. ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಿದ. 1,000 ವರ್ಷ ಮುಗಿತಾ ಬಂದಿದೆ. ಆಗ ಸಾಕ್ಷಾತ್ ಗಾಯತ್ರಿ ರೂಪದ ಭಗವಂತ ಪ್ರತ್ಯಕ್ಷನಾದನಂತೆ. ಪ್ರತ್ಯಕ್ಷನಾಗಿ ನಿನಗೆ ಏನು ವರ ಬೇಕು ಅಂತ ಕೇಳಿದನಂತೆ. ಆಗ ಆತ ಕೇಳ್ಕೊತಾನೆ, ಸ್ವಾಮಿ ಪರಮಾತ್ಮ, ನನಗೆ ಬೇರೆ ಯಾವ ವರನೂ ಬೇಡ, ಈ ಜಪದಲ್ಲಿ ಯಾವಾಗ ನನಗೆ ಆಸಕ್ತಿ ಹೀಗೇ ಇರಲಿ ಅಂತ ಕೇಳಿಕೊಂಡ. ಹೀಗೆ ಜಪ ಮಾಡ್ತಾನೆ ಇರಬೇಕು, ನಾನು ನಿರ್ವಿಘ್ನ ನಡೀತಾನೆ ಇರಬೇಕು, ಅದಕ್ಕಿಂತ ಹೆಚ್ಚೇನು ನನಗೆ ಸಿದ್ಧಿ ಬೇಕಾಗಿಲ್ಲ, ಅದೊಂದು ಕೊಟ್ಟುಬಿಡಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಬೇಕಾದ ಕೇಳ್ಕೊಡ್ತೀರಿ ಅಂತ ಹೇಳಿದರೆ, ನನಗೆ ಯಾವುದು ಬೇಡ, ನಾನು ಭಾರಿ ಖುಷಿಯಾಗುತ್ತಾರಿಗೆ ಅಂತ ಹೇಳ್ತಾರೆ. ಜಪದಲ್ಲಿ ಭಾರಿ ನನಗೆ ಆನಂದವಾಗ್ತಾ ಇದೆ, ಇಂಥ ಆನಂದ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ನನಗೆ ಯಾವ ಫಲವೂ ಕೂಡ ಜಪ ಮಾಡೋ ಕೆಲಸಕ್ಕಿಂತ ದೊಡ್ಡದು ಅಂತ ನನಗೆ ಅನಿಸಿಲ್ಲ ಅಂತ ಹೇಳ್ತಾರೆ. ಬಹಳ ಮುಖ್ಯ ಇದು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಕೆಲವು ಕೆಲಸಗಳಿಗೆ ಫಲ ಕೇಳಬಾರದಂತೆ. ಕೆಲವು ಕೆಲಸಗಳು ಫಲ ಕೇಳಬಾರದು, ಏನು ಮಾಡಿದರೆ ಕೆಲಸ ಮಾಡೋ ಯೋಗ ಬರುತ್ತೆ ಅಂತ ಕೇಳಬೇಕು. ಯಜ್ಞಾನಾಂ ತಪಸಾಂಚೈವ ಶುಭಾನಾಂಚೈವ ಕರ್ಮಣಾಂ ತದ್ವಿಶಿಷ್ಟ ಫಲಂ ಋಣಾಂ ಸದೈವ ಆರಾಧನಂ ಹರೇಹೇ. ಕೃಷ್ಣಾಮೃತ ಮಾನದಲ್ಲಿ ಆಚಾರ್ಯರು ಕೊಟ್ಟ ಪುರಾಣ ವಾಕ್ಯ ಇದು. ಯಜ್ಞಗಳನ್ನು ಮತ್ತು ತಪಸ್ಸುಗಳನ್ನು ಮತ್ತು ಅನೇಕ ವಿಧವಾದ ಪುಣ್ಯ ಕಾರ್ಯಗಳನ್ನು ಮನುಷ್ಯ ಮಾಡ್ತಾನೆ, ಅದಕ್ಕೇನು ಫಲ ಅಂತ ಕೇಳ್ತಾನೆ. ದೇವ್ರಪೂಜೆ ಮಾಡ್ತಾನೆ, ಏನು ಫಲ ಅಂತ ಕೇಳ್ತಾನೆ. ಹಾಗೆಲ್ಲ ಮಾಡಬೇಡಿ. ದೇವ್ರಪೂಜೆ ಬಹಳ ಶ್ರೇಷ್ಠವಾದ ಕೆಲಸ. ಎಷ್ಟು ಶ್ರೇಷ್ಠವಾದ ಕೆಲಸ ಅಂದರೆ, ದೇವ್ರಪೂಜೆ ಮಾಡಿದರೆ ಏನು ಬರುತ್ತೆ ಅಂತ ಕೇಳಬೇಡಿ. ಏನು ಮಾಡಿದರೆ ದೇವ್ರಪೂಜೆ ಮಾಡೋ ಯೋಗ ಬರುತ್ತೆ ಅಂತ ಕೇಳಿ ಅಂತ ಹೇಳ್ತಾನೆ. ಎಷ್ಟು ಪುಣ್ಯಕರ್ಮಗಳನ್ನು ಮಾಡಿದರೆ ದೇವ್ರಪೂಜೆ ಮಾಡತಕ್ಕಂಥ ಭಾಗ್ಯ ಬರುತ್ತೆ. ಯಜ್ಞಾನಾಂ ತಪಸಾಂಚೈವ ಶುಭಾನಾಂಚೈವ ಕರ್ಮಣ. ಎಷ್ಟೋ ಯಜ್ಞಗಳು, ಎಷ್ಟೋ ತಪಸ್ಸುಗಳು, ಎಷ್ಟೋ ಪುಣ್ಯಕಾರ್ಯಗಳು ಮಾಡಿ 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 ಭಗವಂತ ಪ್ರೀತನಾದರೆ ನಮಗೆ ದೇವ್ರಪೂಜೆ ಮಾಡೋ ಯೋಗ ಕೊಡ್ತಾನಂತ. ಇದು ಆಶ್ಚರ್ಯ. ಇದ್ರ ಫಲ ಕೇಳೋಕೆ ಹೋಗಬೇಡಿ, ಎಲ್ಲ ಫಲದ ಸಿದ್ಧಿ ಇರು ಅಂತ ಕೇಳ್ತಾನೆ. ಎಲ್ಲ ಫಲದ ಸಿದ್ಧಿ ಭಗವಂತನ ಆರಾಧನೆ ಮಾಡತಕ್ಕಂಥ ಸಿದ್ಧಿ ಅದು. ಹಾಗೇನೆ ಜಪ ಮಾಡತಕ್ಕಂಥ ಯೋಗ ಅಂದರೆ ಸಾಮಾನ್ಯ ಯೋಗ ಅಲ್ಲ, ಭಾರಿ ಪುಣ್ಯವಂತರಿಗೆ ಮಾತ್ರ ಸಿಗುತ್ತೆ, ಉಳಿದರಿಗೆಲ್ಲ ಸಿಗೋದಿಲ್ಲ. ಅದಕ್ಕೆ ನನಗೆ ಜಪದಲ್ಲಿ ಆಸಕ್ತಿ ಕೊಡಬೇಕು ಅಂತ ಕೇಳಿದನಂತೆ. ಆಗ ನೋಡು, ನೀನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ನಾನು ವರ ಕೊಡ್ತೇನೆ. ಹಾಗೆ ಆಗಿ ನಿರ್ವಿಘ್ನವಾಗಿ ನೀನು ಜಪ ನಡೀಲಿ ಅಂತ ಹೇಳಿದೆ. ಜಪ ನಡೀಲಿ, ನೀನು ಈ ರೀತಿ ವರ ಕೇಳಿದ್ರಿಂದ ನಿನಗೆ ಯಾವ ಕಾರಣಕ್ಕೂ ನರಕಾಜನಾರ್ಥವಾಗೋದೇ ಇಲ್ಲ ಅಂತ ಪರಮಾತ್ಮ ತಾಳೆ ವರ ಕೊಟ್ಟರು. ಹೊಸ ವರ, ಅವನೇನು ಕೇಳಿದ್ದಲ್ಲ, ನೀನು ಎಂದು ನರಕಾಜನಾರ್ಥ ಆಗೋದೇ ಬೇಡ, ಅಷ್ಟೇ ಅಲ್ಲ ಅತ್ಯುನ್ನತವಾದ ಲೋಕವನ್ನು ನೀನು ಹೊಂದು ಅಂತ ಹೇಳಿ ವರ ಕೊಟ್ಟು ಪರಮಾತ್ಮ ದೃಶ್ಯನಾಗಿ ಬಿಡ್ತಾನೆ. ಅವನಿಗೆ ಭಾರಿ ಖುಷಿಯಾಗುತ್ತೆ. ಯಥಾ ಪ್ರಕಟ ಬತ್ತೆ ಜಪ ಶುರು ಮಾಡ್ದ, ಜಪ ಮುಂದುವರೆಸ್ತಾ ಇದ್ದಾನೆ. ಹಾಗೇನೆ ಮತ್ತೆ 100 ವರ್ಷ ಜಪ ಮಾಡಿದ್ರಂತ ಹಾಗೆ ನಾನ್ ಸ್ಟಾಪ್ ಆಗಿ 100 ವರ್ಷ ಜಪ ಮಾಡಿದ. ಆಗ ಒಂದು ದಿವಸ ಅಲ್ಲಿಗೆ 3 ಜನಗಳು ಬರ್ತಾರೆ, ಕಾಲ ಮೃತ್ಯು ಯಮ 3 ಜನಗಳು ಬಂದರಂತೆ. ಅವ್ರು ಬಂದವರೇ ಮಾತು ಶುರುವಾಗುತ್ತೆ ಇಬ್ಬರಿಗೂ ಕೂಡ. ಅವರು ಕೇಳ್ತಾರೆ ಏನು ವಿಶೇಷ ನೀವೆಲ್ಲ ಬಂದ್ರಿ ಅಂತ ಬಹಳ ಗೌರವದಿಂದ ಅವ್ರನ್ನ ಕಂಡು ಕೇಳ್ತಾರೆ. ಆಗ ಅವ್ರು ಹೇಳಿದ್ರಂತೆ, ನೋಡು ನಿನ್ನ ಕಾಲ ಮುಗಿದಿದೆ, ನಿನ್ನ ಆಯುಷ್ಯ ಮುಗಿದಿದೆ, ನಿನ್ನ ಕರ್ಕೊಂಡು ಹೋಗೋದ್ರಲ್ಲಿ ಬಂದಿದ್ದೇವೆ, ಬಾ ಹೋಗೋಣ ಅಂದ್ರಂತೆ. ಅದು ಹೇಳ್ತಾರೆ ನಾನು ಬರೋದಿಲ್ಲ ಅಂತೇಳಿ, ನಾನು ಬರೋದಿಲ್ಲ, ಜಪ ಮಾಡ್ಕೊಂಡು ಕೊಡ್ತೇನೆ ಹೊರತು ನಾನೆಲ್ಲ ಬರೋದಿಲ್ಲ. ಅಲ್ಲ ಯಾ ಜಪ ಸಿದ್ಧಿ ಬಂದಿದೆ ನಿನಗೆ, ಅತ್ಯುತ್ತಮ ಲೋಕಗಳು ಕಾದಿದೆ, ಕರ್ಕೊಂಡು ಹೋಗೋದು ಬರ್ತೇವೆ ಅಂತ ಕೇಳಿದ್ರೆ ನಾನು ಇಷ್ಟಪಡೋದಿಲ್ಲ, ನಾನು ಯಾವ ಲೋಕನೂ ಬೇಕಿಲ್ಲ, ಇಲ್ಲೇ ಆರಾಮಾಗಿದ್ದೇನೆ ಅಂತ ಹೇಳಿದ್ದೇನೆ. ಅಂದರೆ ಜಪದ ರುಚಿ ಕಂಡವನಿಗೆ ಎಷ್ಟು ಮ್ಯಾಚ್ ಬಿಟ್ಟು ಬರಲಿಕ್ಕೆ ಇಷ್ಟ ಆಗೋದು ಮನುಷ್ಯನಿಗೆ, ಅದ್ರ ಮೈ ಮರೆತು ಬಿಡ್ತಾನೆ ಅದರೊಳಗಿನಪ್ಪ. ಟಿವಿ ಒಳಗೆ ಕೊಡೋದೊಂದು ಬಾಕಿ ಅಷ್ಟೇ, ಜಾಗ ಇದ್ರೆ ಒಳಗೆ ಕೂತು ಬಿಡ್ತಿದ್ದೇನೋ ಪಾಪ, ಹೊರಗೆ ಕೂತ್ಕೊಂಡಿರ್ತಾರೆ. ಅಂದರೆ ಈ ನಮಗೆ ಅನಿಸ್ತದೆ ಲೌಕಿಕವೇ ಇಷ್ಟವನ್ನು ಅಟ್ರಾಕ್ಟ್ ಮಾಡೋದಾದರೆ ಅಧ್ಯಾತ್ಮ ಭಗವಂತನ ಚಿತ್ರ ಇದರು ಇದಕ್ಕೆ ಕೋಟಿ ಕೋಟಿ ಪಟ್ಟಲ್ಲ, ಅನಂತಪಟ್ಟು ಭಗವಂತನ ವೈಶಿಷ್ಟ್ಯ ಉಂಟು. ಆದ್ದರಿಂದ ಅದನ್ನು ಧ್ಯಾನ ಮಾಡ್ತಾ ಚಿಂತನೆ ಮಾಡ್ತಕ್ಕಂಥ ಅವನಿಗೆ ಇದ್ಯಾವುದ್ರ ಬಗ್ಗೆ ಆಸಕ್ತಿ ಬರಲೇ ಇಲ್ಲ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೇ, ಆಚಾರ್ಯ ಸಂದೇಶ ಇದು. ಯಾವಾಗಲೂ ಕೂಡ ಲೌಕಿಕ ಚಿಂತನೆಯನ್ನು ಕಡಿಮೆ ಮಾಡಿ ಆಧ್ಯಾತ್ಮಿಕ ಚಿಂತನೆಯನ್ನು ಜಾಸ್ತಿ ಮಾಡಿ ಅಂತ ಆಚಾರ್ಯ ಹೇಳುತ್ತಾರೆ. ಅದು ಆರಂಭದಲ್ಲಿ ಶುರು ಮಾಡಿದ ಅಂದಮೇಲೆ ಅವನು ವಾಪಸ್ ಬರೋ ಸ್ಥಿತಿಯಲ್ಲಿ ಇರೋದಿಲ್ಲ, ಅತ್ಯುನ್ನತವಾದಂಥ ಆನಂದ ಅನುಭವಿಸ್ತಾ ಇರ್ತಾನೆ. ನನಗೆ ಅದ್ಯಾವುದೂ ಬೇಕಿಲ್ಲ, ಆರಾಮಾಗಿದ್ದೇನೆ ಅಂತ ಹೇಳಿದ್ರು. ಹೇಳಿದ್ರೆ ನಿನಗೆ ಒಳ್ಳೊಳ್ಳೆ ದೇಹ ಕೊಡ್ತೇವೆ, ಗೊತ್ತಂದ್ರೆ ಇನ್ನೂ ಒಳ್ಳೆ ದೇಹ ಸಿಗುತ್ತೆ ನಿನಗೀಗ, ತುಂಬ ಒಳ್ಳೆ ದೇಹವನ್ನು ಕೊಡ್ತೇವೆ, ಸ್ವರ್ಗಾದಿ ಲೋಕದಲ್ಲಿ ವಾಸ ಮಾಡೋ ಯೋಗ್ಯತೆ ನಿನಗೆ ಬಂದಿದೆ, ಬಾ ಅಂತ ಕರೆದ್ರೆ ನನಗೆ ಯಾವ ಸ್ವರ್ಗವೂ ನನಗೆ ಬೇಕಿಲ್ಲ, ನನಗೆ ಬೇರೆ ದೇಹವೂ ಬೇಕಿಲ್ಲ, ಆನಂದವಾಗಿದ್ದೇನೆ. ನೀವು ಹೊರಟೋಗಿ ನಾನು ವರ ತಗೊಂಡಿದ್ದೇನೆ, ಯಾರು ನಾನು ತೊಂದರೆ ಮಾಡೋ ಸಾಧ್ಯತೆಯೇ ಇಲ್ಲ, ನೀವೀಗ ಹೋಗ್ಬಿಡಿ ಅಂತ ಹೇಳಿದ್ದೇನಂತೆ. ಅವ್ರು ಹೇಳ್ತಾರೆ, ನೋಡು ನಿನಗೆ ಸಿಗೋ ಲೋಕದ ವರ್ಣನೆ ಮಾಡ್ತಾರೆ, ಟೆಂಪ್ ಮಾಡಬೇಕಲ್ಲ, ಎಂತೆಂಥ ಲೋಕ ಸಿಗುತ್ತಂತ ಹೇಳಿದ್ರಂತೆ ನನಗೆ ಯಾವ ಯೋಚನೆ ನನಗಿಲ್ಲ, ನಿಮ್ಮ ಪಾಡಿನ ಹೋಗ್ಬಿಡಿ, ನಾನು ಬರಲಿಕ್ಕೆ ತಯಾರಿಲ್ಲ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ಸರಿಯಾಗಿ ಮಾತುಕತೆ ಬರಬೇಕು ಅಂತ ಅವರು ನೋಡಿ ತಮಾಷೆ ನೋಡಬೇಕಿಲ್ಲಿ. ಇವತ್ತು ಯಾವುದಾದ್ರೂ ಯಮದೂತರು ಬಂದರೆ ಬರ್ತೀಯಾ ನಮ್ಮ ಪಾತ್ರ ಕೇಳಿ ಯಾರನ್ನು ಕರ್ಕೊಂಡು ಹೋಗೋದಿಲ್ಲ, ಕರ್ಕೊಂಡು ಹೋಗ್ಬಿಡ್ತಾರೆ ಆ ಕಡೆಗೆ. ಬರ್ತೀಯಾ ರೆಡಿ ಇದೆಯಾ ಅದಕ್ಕೆ ಯಾರು ರೆಡಿ ಇಲ್ಲ ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಆದರೆ ಯಾರು ಕೇಳೋದೇ ಇಲ್ಲ, ಈತನ ಕೇಳ್ತಾರೆ, ಅದಕ್ಕೆ ಸಿದ್ಧಿ ಪಡೆದಿರೋದ್ರಿಂದ. ಇವತ್ತು ಯಾರನ್ನ ಅರೆಸ್ಟ್ ಮಾಡೋದ್ರೆ VIP ಅರೆಸ್ಟ್ ಮಾಡೋದಿದ್ದಾರೆ, VIPಗಳಿಗೆ ಅರೆಸ್ಟ್ ಮಾಡಿದ್ರು ಕೂಡ ಅವರು ಮನೆಯಲ್ಲಿಗಿಂತ ಕಂಫರ್ಟ್ ಆಗಿರೋ ಆ ರೀತಿ ವ್ಯವಸ್ಥೆ ಮಾಡಿರ್ತಾರೆ. ಅವ್ರು ಯೋಸ ರೀತಿಯೇ ಬೇರೆ, ಅದು ಒಂದು ಈ ಲೋಕದೊಳಗೆ ಅಷ್ಟು ಬೆನಿಫಿಟ್ ಇದೆ ಅವರಿಗೆ. ಶಾಸ್ತ್ರದಲ್ಲಿ ಕೇಳಬೇಕಾ, ಇಲ್ಲಿ ಬರ್ತಿ ಅಂತ ಒಪ್ಕೊಂಡ್ರೆ ಮಾತ್ರ ಕರ್ಕೊಂಡು ಹೋಗ್ಬೇಕು, ಅದಕ್ಕೆ ಕರ್ಕೊಂಡು ಹೋಗಕ್ಕೆ ಬರೋದಿಲ್ಲ, ಆದ್ರಿಂದ ಕೆಳೆ ಕೇಳ್ತಾರೆ ಒಪ್ತಾ ಇಲ್ಲ. ಅಷ್ಟೊತ್ತಿಗೆ ಸರಿಯಾಗಿ ಅಲ್ಲಿಗೊಬ್ಬ ರಾಜ ಬರ್ತಾ ಇದ್ದಾನೆ, ಇಕ್ಷ್ವಾಕು ಅಂತ ರಾಜ. ಆತ ಸಾಕ್ಷಾತ್ ಮನುವಿನ ಮಗ, ಮನುವಿನ ಭಗವದ್ಗೀತೆಯಲ್ಲಿ ಬರುತ್ತೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾರ ಅಹಮವ್ಯಯಂ ಮನಸ್ವ ಮನು ಇಕ್ಷ್ವಾಕವೇ ಬ್ರವೀತ್. ಮನು ಇಕ್ಷ್ವಾಕುವಿಗೆ ಹೇಳಿದ, ವಯಸ್ವತ ಮನುವಿನ ಮಗ ಇಕ್ಷ್ವಾಕು ರಾಜ, ಮುಂದೆ ರಾಮದೇವರು ಅವತಾರ ಮಾಡಿದಂಥ ವಂಶವೇ ಸೂರ್ಯವಂಶ. ಅಂತ ಇಕ್ಷ್ವಾಕು ರಾಜ ತೀರ್ಥಯಾತ್ರೆಗೆ ಹೋಗಿದ್ದರಂತೆ, ವಾಪಸ್ ಬರ್ತಾ ಬರ್ತಾ ಅದೇ ಜಾಗದಲ್ಲಿ ಬಂದ. ಇದನ್ನೆಲ್ಲ ನೋಡ್ದ, ಏನು ವಿಚಾರ ಮಾಡ್ತಿದ್ದೀರಿ ಅಂತ ಕೇಳಿದ. ಏನು ವಿಷಯ, ಇವರೊಳ್ಳೆ ಆಚಾರ್ಯರು ಬ್ರಾಹ್ಮಣ ದೊಡ್ಡ ಯೋಗ್ಯಗಳಿದ್ದಾರೆ, ನೀವೆಲ್ಲ ಮಾತಾಡ್ತಾ ಇದ್ದೀರಿ, ಏನಿದು ವಿಚಾರ ತಿಳಿಸಿ ಅಂತ ಕೇಳಿದ. ಆಗ ಈ ಬ್ರಾಹ್ಮಣನನ್ನೇ ಕೇಳಿದ, ಏನಪ್ಪ ಏನು ವಿಚಾರ ಅಂತ ಕೇಳಿದ್ರೆ, ಹೀಗೆ ನಾನು ಜಪ ಮಾಡಿಕೊಂಡು ಸಿದ್ಧಿ ಪಡೆದಿದ್ದೇನೆ, ಇವರೆಲ್ಲ ನನ್ನ ಜಪ ಮುಗಿದಿದೆ ಬಾಂತ ಕರಲಿಕ್ಕೆ ಬಂದಿದ್ದಾರೆ, ಮಾತುಕತೆ ನಡೀತಾ ಇದೆ ಅಂತ ಹೇಳಿದರು. ಆಗ ರಾಜ ಹೇಳಿದ, ನೋಡು ನಾನು ರಾಜ, ನನಗೆ ಯಾವಾಗಲೂ ಕೊಡೋ ಅಭ್ಯಾಸ ನನಗೆ, ಈಗಿನ ರಾಜರಲ್ಲಿ ತಗೊಳ್ಳೋ ಅಭ್ಯಾಸದವರೇ ಜಾಸ್ತಿ ಇವತ್ತು, ಎಲ್ಲ ಕೊಡೋ ಅಭ್ಯಾಸ ನಮ್ಮದು. ಅದಕ್ಕೆ ನಾನು ಅದೊಳ್ಳೆ ಆಚಾರ ಬೇರೆ, ಒಳ್ಳೆ ಬ್ರಾಹ್ಮಣ ನೀನೀಗ, ತೀರ್ಥಯಾತ್ರೆಗೆ ವಿಷಯ ಬರ್ತಾ ಇದ್ದೇನೆ, ವಿಶೇಷ ಕೊಡೋಕೆ ತಯಾರಿದ್ದೇನೆ, ಏನು ಬೇಕೋ ಕೇಳ್ಕೊ ಅಂತ ಹೇಳಿದ. ಬ್ರಾಹ್ಮಣ ಏನು ಬೇಕೋ ಕೇಳ್ಕೊ, ಇವತ್ತು ಸರ್ಕಾರ ಗ್ರಾಂಟಿಗೆ ಅಪ್ಲೈ ಮಾಡಬೇಕಾಗ್ತದೆ. ಅವ್ರು ಹಾಗಲ್ಲ, ಹುಡುಕಿ ಕೊಡ್ತಾ ಇದ್ರಂತೆ, ಹುಡುಕಿ ಕೊಡ್ತಕ್ಕಂಥ ಜನ ಕೇಳ್ಕೊ ಅಂತ ಹೇಳಿದ ತಕ್ಷಣ ಇತ್ತು ಹೇಳ್ತಾರೆ ಬ್ರಾಹ್ಮಣ, ನೋಡು ನಾನು ದೇವರ ಆರಾಧನೆ ಮಾಡಿದವನು, ಜಪ ಮಾಡ ಕೂತವನು, ನನಗೆ ಯಾವುದ್ರ ಬಗ್ಗೆ ಆಸಕ್ತಿ ಇಲ್ಲ, ಆದ್ದರಿಂದ ನಿನ್ನ ಕೇಳೋ ಸ್ಥಿತಿಯಲ್ಲಿ ನಾನಿಲ್ಲ, ಅಷ್ಟೇ ಅಲ್ಲ ಕೊಡೋ ರೀತಿಯಲ್ಲಿದ್ದೇನೆ, ನಿನಗೆ ಏನು ಬೇಕೋ ಕೇಳ್ಕೊ ಅಂತ ಹೇಳ್ತಾನೆ. ಆ ಬ್ರಾಹ್ಮಣ ಇವರು ಹೇಳ್ತಾರೆ, ನೀನೇನು ಬೇಕೋ ಕೇಳ್ಕೊಂಡ್ಬಿಡು. ಆಶ್ಚರ್ಯವಾಗ ರಾಜ ಹೇಳ್ತಾರೆ, ಏನು ಮಾತಾಡ್ತೀನಿ ನೀನೀಗ, ನಾನು ರಾಜ, ನಾ ಚಕ್ರವರ್ತಿ ಗೊತ್ತಾ, ನಾವು ಯಾರ ಮುಂದೆ ಕೈ ಚಾಕ್ತಕ್ಕಂಥವರಲ್ಲ, ನಾವು ಕೊಡುಗೈಯ ದರೆ ಅಂತ ಕರೀತಾರಲ್ಲ ಅಂಥವರು ನಾವು, ಕೇಳಿದ್ರು ಕೊಡ್ತಕ್ಕಂಥ ಜನಗಳು, ಹಾಗೆಲ್ಲ ಯಾರನ್ನೂ ಕೇಳೋದಿಲ್ಲ, ನೀನು ಕೇಳ್ಕೊ ಬೇಕಾದ ಕೊಡ್ತೇನೆ ಅಂತ ಹೇಳಿದ್ದೇನೆ. ಆಗ ಹೇಳ್ತಾ, ನೋಡು ರಾಜ, ನಾ ಚಿಕ್ಕ ಹುಡುಗಿದ್ದಾಗ ಏನು ಮಾಡಿದ್ದೆ ನನಗೆ ಗೊತ್ತಿಲ್ಲ, ಆದರೆ ನಾನು ಬುದ್ಧಿ ಗೊತ್ತಿರೋದಾಗಿಂದ ಯಾರನ್ನೂ ಕೇಳಿಲ್ಲ ಅಂತ ಹೇಳ್ತಾನೆ. ನನ್ನ ಬುದ್ಧಿ ತಿಳಿದಾಗಿನಿಂದ ಯಾರನ್ನೂ ನಾನು ಕೇಳಿಲ್ಲ, ಈಗಂತೂ ಕೇಳೋ ಸ್ಥಿತಿಯಲ್ಲ ನನಗಿಲ್ಲ. ಇವರು ನನಗೆ ಏನೋ ಕೊಡಕ್ಕೆ ಬಂದಿದ್ದಾರೆ ಅದೇ ಬೇಡ ಅಂತ ಹೇಳ್ತಿದ್ದೀನಿ ನಾನೀಗ. ನೀ ಅದಂತೂ ನೀನು ಕೊಡೋದಿಲ್ಲ, ಸ್ವರ್ಗಾಗಿರೋಕ್ಕೆ ಕೊಡೋ ಶಕ್ತಿ ನಿನಗಿಲ್ಲ, ಅದನ್ನು ಕೊಡ್ತೇವೆ ಅಂತ ಹೇಳೋರು ಮಾತ್ರ ನಾನು ಕೇಳ್ತಾ ಇಲ್ಲ. ಆದ್ದರಿಂದ ನಾನು ಕೊಡೋದು ತಯಾರಿಲ್ಲ, ನಾನೀಗ ಕೊಡ್ತೇನೆ, ನಾನು ಕೊಡೋದು ತಗೋ ಅಂತ ಹೇಳಿದನಂತೆ. ಏನಾಯ ಕೊಡ್ತೀನಿ, ಏನು ಕೊಡ್ತೀನಿ ನನಗೆ ಅಂತ ಕೇಳಿದರೆ ಬೇಕಾದ ಕೊಡ್ತೇನೆ ಕೇಳು. ಆಗ ರಾಜ ಕೇಳಿದರಂತೆ, ಹಾಗಿದ್ರೆ ನೀನು ನನಗೆ ಜಪ ಮಾಡಿದ್ದೀಯಲ್ಲ ಆ ಜಪ ಪುಣ್ಯ ಕೊಟ್ಬಿಡು ಅಂತ ಕೇಳಿದರಂತೆ. ಇಷ್ಟು ಜಪ ಮಾಡಿದ್ದೀಯಲ್ಲ ಜಪದ ಪುಣ್ಯ ಕೊಟ್ಬಿಡು ಅಂತ ಹೇಳಿದ ತಕ್ಷಣ ಅದು ಹೇಳ್ತಾನೆ, ಹೌದಾ, ಎಷ್ಟು ಬೇಕಾ, ಅರ್ಧ ಬೇಕಾ, ಪೂರ್ತಿ ಬೇಕಾ, ಅಷ್ಟು ಬೇಕಾ, ತಗೊಳ್ಳೋಕೆ ತಯಾರಾಗಿದ್ದೇನೆ ಅಂತ ಹೇಳ್ತಾನೆ. ಆಯುವನ್ನು ಹೇಳ್ತಾನೆ, ಅಷ್ಟನ್ನು ಕೊಡ್ತೀಯ, ನನಗೆ ಬೇಕಾದ ಕೊಡ್ತೇನೆ ಕೇಳಿಕೊ. ಅದೇನು ಒಂದು ಹತ್ತು ಒಂದೆರಡು ದಿವಸ ಕೆಲಸ ಮಾಡಿದ್ರು ಕೊಡೋಕ್ಕೆ ಮನುಷ್ಯನಿಗೆ ಆಗೋದಿಲ್ಲ. ಒಂದು ದಿವಸ ಸಂಬಳ ಕೊಡಿ ಅಂದ್ರೆ ಮನುಷ್ಯ ಸ್ಟ್ರೈಕ್ ಮಾಡ್ತಾರೆ, ಅದಾದ್ರೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ದಿವಸದ್ದನ್ನು ಕೊಡಲಿಕ್ಕೆ. ಅಂತ ಹೊತ್ತಿನಲ್ಲಿ ಇಷ್ಟು ದಿವಸ 1000 ವರ್ಷ ಪ್ಲಸ್ 100 ವರ್ಷ ನಿರಂತರ ನಾನ್ ಸ್ಟಾಪ್ ಮಾಡಿದ್ದಾರೆ, ಅಷ್ಟು ಪುಣ್ಯ ನಾನು ಕೊಡ್ತೇನೆ ತಗೋ ಅಂತ ಹೇಳಿದ ತಕ್ಷಣ ಅಂತ ಹೇಳ್ತಾನೆ, ಒಂದು ನಿಮಿಷ ಇರು, ಆ ಜಪ ಮಾಡಿದ್ದೀಯಲ್ಲ ಅದರ ಫಲ ನಾನು ಕೊಡ್ತೀಯಲ್ಲ, ಅದರ ಫಲ ಏನು ಅಂತ ಕೇಳಿದ್ದೆ. ಅದರ ಫಲ ಏನು, ಈ ನೋಟು ಕೇಳಿ ಇದನ್ನು ಎಷ್ಟು ದುಡ್ಡು, ಇದನ್ನು ಏನು ತಗೋಬಹುದು ಅಂತ ಹೇಳ್ತಾರಲ್ಲ ಆ ಟೈಪ್. ಆಗಿ ಅವನು ಹೇಳ್ತಾನೆ, ಅದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಂತೆ. ಅದು ನನಗೆ ಗೊತ್ತಿಲ್ಲ, ಅಲ್ಲಯ್ಯ ಜಪ ಫಲ ಕೊಡ್ತೀನಿ ಅಂತ ಹೇಳಿತಿ, ಫಲ ಕೊಡ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿತಿ, ನಾನು ಹೇಗೆ ತಗೊಳ್ಳೋದು ಅಂದನಂತೆ. ಅವನು ಹೇಳ್ತಾನೆ, ನಾನು ಫಲ ಹೇಳೋ ಸ್ಥಿತಿಯಲ್ಲಿ ನಾನಿಲ್ಲ, ಫಲ ಕೊಡ್ತೇನೆ ತಗೊಂಡ್ಬಿಡು ಅಂತ ಹೇಳ್ತಾನೆ. ಹಾಗೆಲ್ಲ ಫಲ ಗೊತ್ತಿಲ್ಲದೆ ನಾನು ತಗೊಳ್ಳೋದಿಲ್ಲ, ಅದರ ಫಲ ಹೇಳೋ ನಾನು ತಗೋತೇನೆ ಅಂತ ಹೇಳಿದನಂತೆ. ಆಗ ಅವನು ಹೇಳ್ತಾನೆ, ಫಲದ ಯೋಚನೆ ಮಾಡಿಯೇ ಇಲ್ಲ, ನಾನು ಫಲಾಪೇಕ್ಷೆಯಿಂದ ಜಪನೇ ಮಾಡಿಲ್ಲ ಅಂತ ಹೇಳ್ತಾನೆ. ಎಂಥ ದೊಡ್ಡ ಮನುಷ್ಯ ಯೋಚನೆ ಮಾಡಿದ್ದಾನೆ, ಇವತ್ತು ಫಲಾಪೇಕ್ಷೆ ಪುತ್ರಪೌತ್ರ ಆಯುರಾರಾಗಿ ಐಶ್ವರ್ಯ ಅಭಿವೃದ್ಧಿ ಮಾಡೋ ಹೊತ್ತು ಜಪ ಒಂದು 5 ರೂಪಾಯಿ ಖರ್ಚು ಮಾಡೋದಕ್ಕೆ ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅಷ್ಟು ಮಾಡಿದ ಮನುಷ್ಯನಿಗೆ ಫಲದ ಕಾನ್ಸೆಪ್ಟೇ ಇಲ್ಲವಂತೆ. ಫಲ ಅಂದ್ಕೊಂಡೇ ಇಲ್ಲ, ನಾನೀಗ ಬೆಲೆ ಕಟ್ಟೋ ಚಿಂತೆಯಲ್ಲೇ ನಾನಿಲ್ಲ, ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಅವನು ಅಂತ ಬೆಲೆಯಲ್ಲಿ ತೊಗೊಂಡು ನಾನೇನು ಮಾಡಲಿ, ಹೇಗಿದ್ರೆ ಫಲ ಹೇಳಿಕೊಡುವುದನಂತೆ. ನೋಡು ಹಾಗೆಲ್ಲ ಹೇಳಬೇಡ, ನೀನು ಕೇಳಿಯಾಗಿದೆ, ನಾನು ಕೊಡ್ತಿದ್ದೇನೆ, ನೀನು ತಗೊಳ್ಳೇಬೇಕು ಅಂತ ಹೇಳುತ್ತಾನೆ. ಇವನು ಹೇಳ್ತಾರೆ ಹಾಗೆಲ್ಲ ತಗೊಳ್ಳೋದು ಸಾಧ್ಯ ಇಲ್ಲ ಅಂತ ಇವನೊಂದು ಬಿಡ್ತಾನೆ. ಹಾಗೆಲ್ಲ ಏನು ಮಾಡಿ ತಗೊಳ್ಳೋದಿಲ್ಲ ಅಂದರೆ ತಮಾಷೆ ಅಂದರೆ ಕೊಳ್ಳಕ್ಕೆ ತಯಾರಿದ್ದರೆ ತಗೊಳ್ಳೋಕೆ ತಯಾರಿಲ್ಲ. ಇವತ್ತು ಜೇಬಲ್ಲಿ ಕಿತ್ತುಕೊಂಡೋಗುವ ಜನ ದರೋಡೆ ಮಾಡೋ ಜನಗಳಲ್ಲಿ ತಾನಾಗಿ ಕೊಡ್ಲಿಕ್ಕೆ ಬಂದರೆ ಅತ್ಯಂತ ಅಮೂಲ್ಯವಾದ ಸಂಪತ್ತನ್ನು ಕೊಡಲಿಕ್ಕೆ ಬಂದರೆ ನನಗೆ ಬೇಡವೇ ಬೇಡ ಅಂತ ಹೇಳುತ್ತೆ. ನಾನು ಸುಮ್ಮನೆ ತಮಾಷೆ ಕೇಳಿದ್ರೆ ಅಷ್ಟೇನೆ, ನನಗೆ ನೀವು ಕೊಡ್ತೀವಿ ಅಂತ ಕೇಳೋದಕ್ಕೆ ಕೇಳಿದ್ರೆ ನನಗೆ ಬೇಕಾಗಿಲ್ಲ ಹೋಗಾಯ ಅಂತ ಹೇಳ್ತಾನೆ. ಇಲ್ಲ ನೀನು ಕೇಳಿದ್ರೆ ತಗೊಳ್ಳೇಬೇಕು, ಹಠ ಒಂದು, ನಾನು ಕೊಟ್ಟೆಂದ್ರೆ ವಾಪಸ್ ತಗೊಳ್ಳೋದೇ ನಾನು ಅಂತ ಹೇಳ್ತಾನೆ. ನಾನು ಕೊಟ್ಟೆಂದ್ರೆ ವಾಪಸ್ ತಗೊಳ್ಳೋದಿಲ್ಲ. ಒಂದು ದತ್ತಾಪಹರಣ ಅಂತ ಒಂದು ಮಾತಿದೆ, ಕೊಟ್ಟಿದ್ರೆ ವಾಪಸ್ ತಗೊಂಡ್ರೆ ಅದು ಮಹಾಪಾಪ, ಕೊಡದೇ ಇರೋದು ಎಷ್ಟು ಪಾಪನೋ, ಕೊಟ್ಟಿದ್ದನ್ನು ವಾಪಸ್ ತಗೊಳ್ಳೋದು ಅದಕ್ಕಿಂತ ಭಯಂಕರವಾದ ಪಾಪ ಅದು. ಆ ಎಂದೂ ಆ ತಪ್ಪನ್ನು ಮಾಡೋದಿಲ್ಲ. ನಾನು ಕೊಟ್ಟು ನಾನು ಧರ್ಮ ಉಳಿಸ್ಕೊಡ್ತೇನೆ, ನೀನು ತಗೊಳ್ತೀನಿ ಅಂಥೇಳಿ ಸತ್ಯ ಉಳಿಸ್ಕೋಬೇಕು. ನೀನೀಗ ನಾನು ಧರ್ಮ ಬಿಡ್ಲಕ್ಕೆ ನಾನು ತಯಾರಿಲ್ಲ, ಸತ್ಯ ಬಿಡ್ಲಕ್ಕೆ ನೀನು ತಯಾರಾಗಬಾರದು, ನಾನು ಕೊಡೋ ಪುಣ್ಯ ತಗೊಳ್ಳೇಬೇಕು ಅಂತ ಹೇಳಿದರಂತೆ. ದೊಡ್ಡ ಜಗಳ ಶುರುವಾಗೋಯ್ತು. ಆವತ್ತು ಸರಿಯಾಗಿ ಇಬ್ಬರಲ್ಲಿ ಬರ್ತಾರೆ, ವಿರೂಪ ಅಂತ ಒಬ್ಬ, ವಿಕೃತ ಅಂತ ಒಬ್ಬ, ಇಬ್ಬರೊಳ್ಳೆ ಭಿಕ್ಷ ವಿರುದ್ಧ ಇರ್ತಾರೆ. ಭಾರಿ ವಿಕಾರವಾದ ರೂಪಗಳು ಜಗಳ ಹಾಕೋದ ಬರ್ತಾ ಇದ್ದಾರೆ. ಏನು ಜಗಳ ಗೊತ್ತೇನು, ನೀನು ತಗೊಳ್ಳೇಬೇಕು ಅಂತವನು, ನಾನು ತಗೊಳ್ಳೋದಿಲ್ಲ ಅಂತವನು. ಅವ್ರು ಇದೇ ಕೇಸ್, ಇಂಥದ್ದೇ ಕೇಸ್ ಅವ್ರದ್ದು ಕೂಡ. ನೀನು ತಗೊಳ್ಳೇಬೇಕು, ಇಲ್ಲ ನಾನು ತಗೊಳ್ಳೋದೇ ಇಲ್ಲ, ನಾನು ಕೊಡೋದು ಬಾಕಿ ಇದೆ ತಗೋ, ನೀನು ಕೊಡೋದು ಬಾಕಿ ಇಲ್ಲ ತಗೊಳ್ಳೋದಿಲ್ಲ. ಅವನು ಉತ್ತರ, ನಾನು ಕೊಡೋದು ಬಾಕಿ ಇದೆ ತಗೊಳ್ಳೋದು ತವನು, ಇಲ್ಲ ತಗೊಳ್ಬೇಕಾದ್ದೇನೂ ಬಾಕಿ ಇಲ್ಲ, ನಾನು ತಗೊಳ್ಳೋದಿಲ್ಲ ಅಂತವನು. ಇಬ್ಬರಲ್ಲಿಗೆ ಬಂದರು ಎಲ್ಲ, ಇವು ಜಗಳ ಹೋಗಿ ಆ ಕಡೆ ಹೋಯಿತು ಮನಸ್ಸೆಲ್ಲ ಕೂಡ. ಏನು ನಿಮ್ಮ ವಿಷಯ ಅಂತ ಕೇಳಿದರು. ನೋಡು ರಾಜ, ಹೇಗಳು ಹೇಳಿ ರಾಜ ಇದ್ದಿ ನೀನೀಗ, ನಿನ್ನ ಮುಂದೆ ನಮ್ಮ ನ್ಯಾಯ ಹೇಳ್ಕೊಂಡ್ಬಿಡ್ತೇವೆ, ಈಗ ನಿನ್ನ ಮುಂದೆ ಹೇಳ್ಕೊತೇವೆ, ಪರಿಸ್ಥಿತಿ ಹೀಗಿದೆ, ನಾನು ಇವನಿಗೆ ಕೊಟ್ಟಿದ್ದೇನೆ, ಇವನಿಂದ ನಾನು ಇಸ್ಕೊಂಡಿದ್ದೇನೆ, ವಾಪಸ್ ಕೊಡಲಿಕ್ಕೆ ಅಂತ ಹೋದರೆ ಬೇಡ ಅಂತ ಹೇಳ್ತಾರೆ, ನೀನು ಹೇಳು ತಗೊಳ್ಳು ಅಂತ ಹೇಳು ಅಂತ ಹೇಳಿದ್ನ. ಅವನು ಹೇಳ್ತಾನೆ, ತಗೊಂಡ್ಬಿಡ ಅಂತ ಕೇಳಿದ್ರೆ, ಇವ್ ನಾನೇನು ಕೊಟ್ಟೇ ಇಲ್ಲ, ನಾನೇನು ತಗೊಳ್ಳು ಅಂತ ಅವನು ಹೇಳ್ತಾನೆ. ಇವ್ ನಾನೇನು ಕೊಟ್ಟೇ ಇಲ್ಲ, ನಾನು ತಗೊಳ್ಳೋದಿಲ್ಲ, ಕೊಟ್ಟಿದ್ದಾನೆ ತಗೊಳ್ಳೇಬೇಕು ಅಂತ ಅವನು. ಒಂದು ಆ ಕಾಲ ಹೇಗಿತ್ತು ಯೋಚನೆ ಮಾಡಿ, ಆ ಕಾಲಕ್ಕೆ ಈ ಕಾಲಕ್ಕೆ ಅರ್ಥಾತ್ ಸಂಬಂಧ ಇಲ್ಲ. ರೈಟಿನಲ್ಲಿ ಕೊಟ್ಟಿದ್ರು ಸುಳ್ಳು ಅಂತ ಹೇಳ್ಬಿಡ್ತಾನೆ, ಸ್ಟಾಂಪ್ ಪೇಪರ್ ಬರ್ಕೊಟ್ಟಿರ್ತಾನೆ ಅದೇ ಬೋಗಸ್ ಅಂತ ಹೇಳ್ಬಿಡ್ತಾನೆ. ಇವನೇ ಬೋಗಸ್ ಮನುಷ್ಯ, ಇವನು ಬೋಗಸ್ಸು, ಅದನ್ನು ಬೋಗಸ್ಸು ಕೊಟ್ಟೇ ಇಲ್ಲ, ಏನೋ ಆಗಿದೆ, ಬುದ್ಧಿ ಸರಿ ಇದ್ದಿಲ್ಲ, ಏನೋ ಕಲಸು, ತಂದೆ ತಾಯಿ ಕೊಟ್ಟದ್ದನ್ನು ಮಾತನಾಡಿಸೋದಿಲ್ಲ, ವಿಲ್ಲನ್ನು ಚೇಂಜ್ ಮಾಡ್ತಾನೆ ಮನುಷ್ಯ. ಅಂತ ಕಾಲದಲ್ಲಿ ನಾವು ಇದ್ರೆ ಬರೀ ಮಾತಿನಲ್ಲಿ ನಡೆದೇ ವ್ಯವಹಾರ, ಅದನ್ನು ತಗೊಂಡು ತಗೊಳ್ಳೋ ತಯಾರಿಲ್ಲ. ಅದು ರಾಜರದ ಆಶ್ಚರ್ಯವಾಗಿ ಹೋಯ್ತಂತೆ. ರಾಜ ನ್ಯಾಯ ಕೊಡುವಂತ ಕೇಳ್ತಾನೆ. ಆ ನ್ಯಾಯ ಹೇಳ್ತಾರೆ, ನೋಡಯ್ಯ ನೀನು ಅವನಿಂದ ಇಸ್ಕೊಂಡಿದ್ದೆ ನಿಜವಾದ್ರೆ ಅವನಿಗೆ ಕೊಡಲೇಬೇಕು, ಅವನು ಇಸ್ಕೊಳ್ಳೇಬೇಕು ಕೂಡ, ಇದರಲ್ಲೇನು ತಪ್ಪಿಲ್ಲ, ಇಸ್ಕೊಳ್ಳಯ್ಯ ಅಂತ ಹೇಳಿದ್ನಂತೆ. ನೀವು ಕೊಟ್ಟಿದ್ದವದೋ ನಾ ಇಸ್ಕೊಂಡಿದ್ದವದೋ ಅಂತ ಇವನು, ವಾಪಸ್ ತಗೊಳ್ಳೋ ತಗೊಳ್ಳೋದಿಲ್ಲ ಅಂತ ಅವನು. ಮತ್ತೆ ತಗೊಳ್ಬೇಕು. ನ್ಯಾಯಾಲಯ ಇದೊಂದು ಕೊಟ್ಟು ಮಾತು ನಡೆಸಬೇಕಾದ ನಿನ್ನ ಧರ್ಮ ತಗೋ, ಹೋಗಿ ಏನು ಕೊಟ್ಟಿದ್ದೆ ಅಂತ ಕೇಳ್ತಾನೆ ಫಸ್ಟ್. ಏನು ಕೊಟ್ಟಿದ್ದೆ ನೀನೀಗ? ನಾನೇನು ಕೊಟ್ಟಿಲ್ಲ ಅಂತ ಹೇಳ್ತಾನೆ ಅದ ಪ್ರಕಾರ. ಏನು ಇಸ್ಕೊಂಡಿದ್ದೆ ಅಂತ ಕೇಳ್ತಾನೆ. ನನಗೊಂದು ಗೋವು ಕೊಟ್ಟಿದ್ದ ಅಂತ ಹೇಳ್ತಾನೆ. ನನಗೊಂದು ಗೋವು ಕೊಟ್ಟಿದ್ದ, ಅದರಿಂದ ತುಂಬ ಮುಂದಕ್ಕೆ ಬಂದೆ ನಾನು. ಅದರಿಂದ ಸಾವಿರಾರು ಗೋವುಗಳಾದವು. ನಾನು ದಾನ ಮಾಡ್ತಾ ಮಾಡ್ತಾ ಹೋದೆ, ಭಾರಿ ಪುಣ್ಯ ಬಂತು ನನಗೆ. ಆದ್ದರಿಂದ ನಾನು ಅವನ ಋಣ ತೀರಿಸೋಕ್ಕೋಸ್ಕರ ವಾಪಸ್ ಕೊಡ್ಲಿಕ್ಕೆ ಬಂದಿದ್ದೇನೆ, ಒಂದು ಗೋವನ್ನು ತಗೊಳ್ಬೇಕು ಅಂತ ಅವನು. ಅವನು ಹೇಳ್ತಾ ಅದೆಲ್ಲ ಸಾಧ್ಯ ಇಲ್ಲ, ನಾನು ಕೊಟ್ಟಿದ್ದೇನೆ, ನಾನು ಕೊಡೋ ವಾಪಸ್ ಕೊಡೋಂತ ಕೊಟ್ಟೇ ಇಲ್ಲ, ದಾನ ಅಂತ ಕೊಟ್ಟಿದ್ದೇನಷ್ಟೇ. ದಾನ ಅಂತ ಕೊಟ್ಟ ಮೇಲೆ ನಾನು ಕೊಟ್ಟಿದ್ದೆ ಅಂತ ಕೇಳಾಗಿಲ್ಲ. ದಾನ ಅಂತ ಕೊಟ್ಟು ಬೇರೆ ಕೊಟ್ಟು ನಾ ಕೊಟ್ಟೆ ಅಂತ ಭಾವನೆ ಇದ್ರೆ ದಾನ ಅಲ್ಲ ಅದು. ಒಂದು ಕೊಡ್ಬೇಕಾದ್ರೆ ನಮ್ಮ ಅಂತಾನೆ ಕೊಡ್ಬೇಕದು. ಕೊಡ್ಬೇಕಾದ್ರೆ ನನಗಲ್ಲ ಇನ್ನು ಮೇಲೆ ತಿಳ್ಕೊಂಡೆ ಕೊಡ್ಬೇಕು. ಯಾವಾಗ ದಾನ ಕೊಟ್ಟು ಆಮೇಲೆ ಬರ್ತೇನೆ ಅಂತ ಹೋಗ್ಬಿಟ್ಟ ಅವನು. ಅವನು ಬರಲಿಲ್ಲ, ಇವನ ಹತ್ರ ಇದೆ, ಜವಾಬ್ದಾರಿ ಭಾರಿ ಜಾಸ್ತಿ ಇಲ್ಲ, ಸದ್ಯ ಹೋಗ್ಬಿಟ್ಟೆ ಬಿಡು ಅಂತ ಹೇಳಾಗಿಲ್ಲ. ತನ್ನ ವಸ್ತು ಅಲ್ಲ, ಅವನು ತಲುಪಲೇಬೇಕೀಗ. ಒಳ್ಳೆ ಒಂಥರ ಇದ್ದಿದ್ದ ಮನಸ್ಸಿನೊಳಗೆ ಅವನು ಕೊಡೋವರೆಗೂ ಒಂದು ನಿಕ್ಷೇಪವನ್ನು ಕಾಯ್ತಾರಲ್ಲ, ಆ ಟೈಪ್ ಎಚ್ಚರಿಕೆ ಇರಬೇಕು. ಅಂಥ ಕಾಲ ಇದ್ದಿದ್ದಾದ್ರಿಂದ ಹಾಗೆ ಹೋದ ವಿಷಯ ಹೀಗ ಅಲ್ಲಯ್ಯ, ನೀನು ತಗೊಂಡಿದ್ದು ನಿಜ ಅಂತಾಯ್ತಲ್ಲ, ಅವನು ಕೊಟ್ಟಿದ್ದು ನಿಜ ಅಂತಾಯ್ತಲ್ಲ, ನೀನು ಕೊಟ್ಟಿದ್ದು ನಿಜ ಅಂತಾಯ್ತಲ್ಲ, ನೀನು ತಗೊಳ್ಳೇಬೇಕು ಅಂತ ಹೇಳಿದನಂತೆ. ರಾಜ ಸರಿಯಾಗಿ ಹೇಳಿ ಇವನಿಗೆ ತಗೊಳ್ಳೇಬೇಕು ಅಂತ ಹೇಳಿದಾಗ ರಾಜ ಭಾರಿ ತಪ್ಪು ಮಾಡ್ತಿದ್ದೆ, ನೀನೀಗ ನೀನು ತಗೋಬೇಕು ಅಂತ ಹೇಳಿಬಿಟ್ಟಂತೆ. ಅವನು ಕೊಟ್ಟಿದ್ದು ನಿಜ ಅಂತ ಒಪ್ಕೊಂಡ ಮೇಲೆ, ಅವನು ಕೊಡ್ಲಕ್ಕೆ ಬಂದ ಮೇಲೆ ತಗೊಳ್ಳೇಬೇಕು ಅಂತ ಹೇಳಿದ ತಕ್ಷಣ ಆಗ ಅವರಿಬ್ರು ಜೋರ ನಕ್ಕಬಿಟ್ರಂತೆ. ರಾಜ, ನಾವಿಬ್ಬರು ಯಾರೋ ಅಲ್ಲ, ನಾವು ಮನುಷ್ಯರಲ್ಲ, ನಿನಗೆ ಹೇಳೋಕೆ ಬಂದಿದ್ದೇವೆ ಅಂತ ಹೇಳ್ತಾರೆ. ಅವನು ಕೊಡ್ತೀರಿ ಅಂತ ಹೇಳಿದ್ರೆ ನೀವು ತಗೊಳ್ಳೋದಿಲ್ಲ ಅಂತ ಗಲಾಟೆ ಮಾಡ್ತಿದ್ದೀಯಲ್ಲ, ನಮಗೆ ಹೇಳ್ತಿದ್ದೆ, ನೀ ಯಾಕೆ ತಗೊಳ್ಳೋದಿಲ್ಲ ಅಂತ ಕೇಳ್ತಾರೆ. ನಮಗೆ ಹೇಳ್ತಾ ಇದ್ದಿ ಬೇಕು ಅಂತ ಕೇಳಿದ ಮೇಲೆ ಅವನು ಕೊಟ್ಟ, ಜಪದ ಪುಣ್ಯನ ಕೊಟ್ಟ, ತಗೊಳ್ಳೇಬೇಕಾದ ಜವಾಬ್ದಾರಿ ನಿಂದೀಗ ಬೇಡ ಅಂತ ತಗೋ ಅಂತ ಹೇಳಿದ್ರಂತೆ. ಜಪದ ಫಲ ಗೊತ್ತಿಲ್ಲ ಅಂತ ಹೇಳ್ತಾನೆ. ಫಲ ಗೊತ್ತಿಲ್ಲ ಅಂದ್ರೆ ಫಲ ಇಲ್ಲ ಅಂತ ಅರ್ಥ ಅಲ್ಲ, ಅದಕ್ಕೆ ಭಾರಿ ಜಾಸ್ತಿ ಇದೆ ಅಂತ ಅರ್ಥ ಅದಕ್ಕೆ. ಫಲ ಗೊತ್ತಿಲ್ಲ, ಇವತ್ತು ಯಾವುದೋ ದಾರಿಯಲ್ಲಿ ಹೋಗ್ತಾರೆ ಬಂಗಾರ ಸರ ಸಿಕ್ಕಿಬಿಡುತ್ತೆ, ಇವ್ರ ಬೆಲೆ ಎಷ್ಟು ಯೋಚನೆ ಮಾಡ್ತಾ ಕೊಡೋದ್ರಲ್ಲಿ ತೊಗೊಂಡು ಹೋಗಿರ್ತಾನೆ ಸತಿ ಆಗಲೇ. ಫಲ ಯೋಚನೆ ಎರಡು ಬಂದಷ್ಟು ಬರಲಿ ಅಂತ ಅವನಿಗೆ, ಬಂದಷ್ಟು ಬರಲಿ ಅಂತ ಯೋಚನೆ ಮಾಡ್ತಾನೆ ಮನುಷ್ಯ. ಅಂತ ಹೊತ್ತು ನಿಮಗೆ ಆ ಭಾವನೆ ಇಲ್ಲ, ನನಗದು ಬೇಕಿಲ್ಲ ಅಂತ ಹೇಳಬೇಡ, ನೀನು ಬಹಳ ಶ್ರೇಷ್ಠವಾದ ಫಲ ಇದೆ ತಗೋ ಅಂತ ಹೇಳಿದಾಗ ಆಗವನು ಯೋಚನೆ ಮಾಡ್ತಾನೆ, ಇಲ್ಲ ಅದು ನನ್ನ ಸಾಧ್ಯ ಇಲ್ಲ, ನಾನೊಬ್ಬ ರಾಜನಾಗಿ ಹೇಗೆ ಕೈಚಾಚಲಿ ಅಂತ ಹೇಳ್ತಾನೆ. ಇನ್ನೊಬ್ಬರು ಕಷ್ಟಪಟ್ಟು ಮಾಡಿದ್ದವನ ಏನು ಮಾಡಲೀಗ? ಅವನು ಮಾಡಿದ ತಪಸ್ಸಿನ ಫಲವನ್ನು, ಸಾವಿರಾರು ವರ್ಷಗಳ ತಪಸ್ಸಿನ ಫಲವನ್ನು ನಾನು ತಗೊಳ್ಳೋದ ಹಕ್ಕು ಎಲ್ಲಿದೆ ಅಂತ ಕೇಳಿದ್ದೇನೆ. ತಗೊಳ್ಳೋ ಹಕ್ಕು ನನಗಿಲ್ಲ, ಅವನಿಗತಿ ಏನಾಗಬೇಕು ತಗೊಂಡ್ರೆ? ಹೇಳ್ತಾ ಅವನಿಗೆ ಏನೂ ಆಗೋದಿಲ್ಲ ಅಯ್ಯ, ಅವನು ಎಷ್ಟು ಕರುಣೆ ಇದೆ ನೋಡಿ ಅವನಿಗೆ, ನಾನೇನು ಕೇಳಿದೆ ಅಂತ ಕೊಟ್ಬಿಟ್ಟಿದ್ದ ಅವನು ಪಾಪ, ಅವನಿಗತಿ ಏನಾಗಬೇಕು ಅಂತ ಪ್ರಶ್ನೆ. ನೋಡಿ ನಮಗೂ ಅನಿಸುತ್ತೆ, ಏನು ದಡತನ ಮಾಡ್ತಿದ್ದಾನೆ ಮನುಷ್ಯ, ಸಾವಿರ ವರ್ಷ ಪ್ಲಸ್ 100 ವರ್ಷ ಇಷ್ಟು ದಿವಸಗಳ ಕಾಲ ತಪಸ್ಸು ಮಾಡಿಬಿಟ್ಟು ಅದನ್ನು ಯಾವನೋ ಕೇಳಿದ ಅಂತ ತಕ್ಷಣ ಕೊಡ್ಲಕ್ಕೆ ಹೊರಟಿದ್ದಾನಲ್ಲ, ಅವನ ಗತಿ ಏನಾಯ್ತು ಈ ಮಧ್ಯೆ, ಎಲ್ಲ ಕಳ್ಕೊಂಡಾಗಲಿಲ್ವಾ ಅಂತ ಪ್ರಶ್ನೆ ಬರುತ್ತದೆ. ಅದಕ್ಕೆ ಉತ್ತರ ಅಲ್ಲಿ ಕೊಡ್ತಾ ಇದ್ದಾರೆ. ಇವಂದು ಅದೇ ಯೋಚನೆ ರಾಜನ ಪಾಪ, ಇವಂದ ನಾನು ಇಸ್ಕೊಂಡು ಬಿಟ್ರೆ ಇವನು ಏನು ಉಳಿದಾಗಾಯ್ತು ಪಾಪ ಅಂತೇಳಿ ಅವ್ರು ಹೇಳ್ತಾರೆ. ನೋಡು ರಾಜ, ತಪ್ಪು ತಿಳ್ಕೊಂಡಿದ್ದಿ, ನಿನಗೆ ಅವನು ಕೊಡ್ತಾನೆ, ನಿನಗೆ ಜಪದ ಪುಣ್ಯ ನಿನಗೆ ಬಂತು, ಅವನಿಗೇನು ವೇಸ್ಟ್ ಆಗಿಲ್ಲ, ನಿನಗೆ ಕೊಟ್ಟ ಪುಣ್ಯ ಅವನಿಗೆ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಕೊಟ್ಟ ಪುಣ್ಯ ಇದೆಯಲ್ಲ, ಆ ಪುಣ್ಯ ಬಂದೇ ಬರುತ್ತೆ. ಇದ್ರ ಫಲಿತಾಂಶ ಏನು ಗೊತ್ತಾ? ತಗೊಂಡ ನೀನು ಸುಖವಾಗಿರ್ತಿ, ಕೊಟ್ಟ ಅವನು ಸುಖವಾಗಿರ್ತಾನೆ. ಆದ್ರಿಂದ ಅವನೇನು ಕಳ್ಕೊಳ್ಳೋದಿಲ್ಲ. ಇದು ಬಹಳ ಮುಖ್ಯ, ಇದು ನಮ್ಮಲ್ಲಿ ಪದ್ಧತಿ ಇದೆ. ಹಿಂದೆ ಹೇಳಿದೆ, ತುಂಬ ವಯಸ್ಸಾದ ತಂದೆ ತಾಯಿಗಳಿದ್ದ ಕಾಲಕ್ಕೆ ವಿಷ್ಣು ಪಂಚಕ ಆದ ಮಾಡಕ್ಕೆ ಬರೋದಿಲ್ಲ ಅವರಿಗೆ, ಅವ್ರ ಪರವಾಗಿ ಮಕ್ಕಳು ಮಾಡಬಹುದು, ಮಗನೋ ಮಾಡಿ ಅರ್ಪಣೆ ಮಾಡಿಬಿಟ್ರೆ ಬಂದುಬಿಡುತ್ತೆ ಪುಣ್ಯ. ಕಷ್ಟಪಟ್ಟು ಮಾಡ್ತಾರೆ, ಕೃಷ್ಣಾರ್ಪ ಅಂತ ಕೊಡ್ತಾನೆ. ವಿಷ್ಣು ಪಂಚಮಿ ತಾಯಿ ಮಾಡಿಲ್ಲ, ತಾನು ಮಾಡಿ ಪುಣ್ಯ ಕೊಡ್ತಾರೆ. ನೋಡಲಿ ಅನಿಸುತ್ತೆ ಅವರಿಗೆ ಪುಣ್ಯ ಹೋಯ್ತು, ಈಗೇನು ಬಂತು ಅಂತ ಪ್ರಶ್ನೆ ಬರುತ್ತೆ. ನಿಜ, ಅವರಿಗೆ ವಿಷ್ಣು ಪಂಚಕದ ಪುಣ್ಯ ಅವ್ರಿಗೆ ಹೋಯ್ತು, ವಿಷ್ಣು ಪಂಚಕ ಮಾಡಿ ಅವರಿಗೆ ಕೊಟ್ಟ ಪುಣ್ಯ ಇವನಿಗೆ ಬರುತ್ತೆ. ಆ ಪುಣ್ಯಕ್ಕೇನು ವೇಸ್ಟ್ ಎಲ್ಲೂ ವೇಸ್ಟ್ ಆಗೋದಿಲ್ಲ. ಪುಣ್ಯ ಯಾವಾಗಲೂ ಪುಣ್ಯ ಅಂಬುದು ಹೊಸ ಲೆಕ್ಕ ಅದು. ಒಂದು ಈ ದುಡ್ಡು ಇರುತ್ತೆ, ಕೊಟ್ಟದ್ರೆ ಮೂರತ್ತೆ ಕೊಡಿ, ಇವತ್ತಿರ ಇದೆ ಇಲ್ಲ ಅವ್ರ ಹತ್ರ ಇದೆ, ಅಷ್ಟು ಇಬ್ಬರತ್ರ ಇರೋದಿಲ್ಲ. ಅದು ಪುಣ್ಯ ಹಾಗಲ್ಲ, ಅದು ಯಾರಿಗೆ ಕೊಡ್ತಾರೋ ಅವ್ರಿಗೆ ಬರುತ್ತೆ, ಕೊಟ್ಟವ್ರಿಗೆ ಜಾಸ್ತಿ ಆಗುತ್ತೆ. ಮತ್ತೆ ಜ್ಞಾನ ಹಾಗೇನೆ, ಮತ್ತೆ ಜ್ಞಾನ ಉಪದೇಶ ಮಾಡಿರ್ತಷ್ಟು ಹೇಳಿದವರು ಜ್ಞಾನ ಕಡಿಮೆ ಆಗೋದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಾವು ಹೇಗೆ ಏನು ತಿಳ್ಕೊಂಡಿರ್ತಾರೆ, ಹೇಳ್ತಾ ಹೇಳ್ತಾ ನಮ್ಗೆ ಜ್ಞಾನ ಕಡಿಮೆ ಆಗಿಬಿಡುತ್ತೆ ಅಂತಿಲ್ಲ. ದುಡ್ಡು ಕೊಡ್ತಾ ಕೊಡ್ತಾ ಹೋದರೆ ಅದು ಕಡಿಮೆ ಆಗುತ್ತೆ, ಆದರೆ ಜ್ಞಾನ ಕೊಡ್ತಾ ಕೊಡ್ತಾ ಹೋದರೆ ಜಾಸ್ತಿ ಆಗುತ್ತೆ. ಅದಕ್ಕೇನೆ ಫಸ್ಟ್ ಅಪಾಯಿಂಟ್ಮೆಂಟ್ ಲೆಕ್ಚರರ್ ಇರ್ತಾನೆ, ರಿಟೈರ್ ಆಗಿ ಪ್ರೊಫೆಸರ್ ಇರ್ತಾನೆ, ಪ್ರೊಫೆಸರ್ ಜ್ಞಾನ ಭಾರಿ ಜಾಸ್ತಿ, ಓದಿದ್ದಿಬ್ಬರು ಒಂದೇ, ಆ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅವನು ಭಾರಿ ಮೇಲ್ ತಂದಿರುತ್ತಾನೆ. ಅವನು ಪುಸ್ತಕ ಬರೋ ಜನ ಓದ್ತಾರೆ, ಅಪಾಯಿಂಟ್ಮೆಂಟ್ ಆದ್ರೆ ಪುಸ್ತಕ ಬರೋದು ಓದೋದಿಲ್ಲ, ಇನ್ನು ಫ್ರೆಶ್ ಸ್ಟೂಡೆಂಟ್ ಫ್ರೆಶರ್ ಅಂತ ಕರೆದುಬಿಡ್ತಾರೆ, ಇನ್ನು ಅನುಭವ ಇಲ್ಲ ಅವನಿಗೆ ಅಂತ ಹೇಳುತ್ತಾರೆ. ಜ್ಞಾನದ ವೈಶಿಷ್ಟ್ಯ ಇದೆ. ಅದಕ್ಕೇನೆ ಶಾಸ್ತ್ರ ಹೇಳ್ತಾರೆ, ಸುಭಾಷಿತಕಾರರು ಹೇಳ್ತಾರೆ, ನಾನು ಹೇಳ್ತಾರೆ ಸಾಮಾನ್ಯವಾದದ್ದಲ್ಲ ಇದು ಜ್ಞಾನ ಅನ್ನೋದು. ನಚೋರ ಹಾರ್ಯಂ ನಚ ರಾಜ ಹಾರ್ಯಂ ನ ಭ್ರಾತೃ ಭೋಜ್ಯಂ ಕಳ್ಳ ಕದಿಲಕ್ಕೆ ಬರೋದಿಲ್ಲ ಜ್ಞಾನನ, ರಾಜ ಟ್ಯಾಕ್ಸ್ ಹಾಕಿ ಕಿತ್ಕೊಳ್ಳೋದಕ್ಕೆ ಬರೋದಿಲ್ಲ, ರಾಜರೆಲ್ಲ ಕಿತ್ಕೊಳ್ಳೋ ಕ್ವಾಲಿಫಿಕೇಶನ್ ಕಿತ್ಕೊಳ್ಳೋಕೆ ಪ್ರಸಂಗ ಬರೋದಿಲ್ಲ. ಇವತ್ತು ಹಣಕಾಸು ಕಿತ್ಕೋಬಹುದೇ ಹೊರತು ಕ್ವಾಲಿಫಿಕೇಶನ್ ತಗೊಳ್ಳೋಕೆ ಬರೋದಿಲ್ಲ ಸರ್ಕಾರಕ್ಕೆ. ಅದೇ ರೀತಿ ಆ ಭಾಗ ಆದಾಗ ಅಣ್ಣಮ್ಮದ್ರು ಭಾಗ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಒಬ್ಬರು ಎಮ್ ಎ ಓದನ್ನು ಎಸರಿಸಿ ಓದಿದ್ದಾನೆ, ಭಾಗ ಆಗಬೇಕು, ಇಬ್ಬರು ಅರ್ಥ ಬರೆದ ತಗೊಳ್ಳೋಕೆ ಬರೋಲ್ಲ ಅದನ್ನು. ಎಮ್ ಎ ಆದನ್ನು ಎಮ್ಮೆನೇ ಎಸರಿಸಿನೇ ಹೊರತು ಆಸ್ತಿ ಪಾಸ್ತಿ ಭಾಗ ಮಾಡ್ಕೋತಾರೆ, ವಿದ್ಯೆ ಭಾಗ ಮಾಡ್ಕೊಳ್ಳೋಕೆ ಬರೋದಿಲ್ಲ. ನಭ್ರಾತೃ ಭೋಜ್ಯಂ ನಚ ಭಾರಕಾರಿ. ಇವತ್ತು ಧನ ಭಾರಿ ಭಾರಿ ಕೊಟ್ಟಾಗ ಓದ್ಕೊಂಡೋಗಕ್ಕೆ ಆಗೋದಿಲ್ಲ, ಆದರೆ ವಿದ್ಯೆ ಭಾರನೇ ಇಲ್ಲ, ಅದು ತಲೆ ಹೊಡೆದಿಟ್ಕೊಳ್ಳೋಕೆ ಬರುತ್ತೆ. ಮಿಷಿನ್ ಎಷ್ಟು ಚಿಕ್ಕದಾದ ಜೇಬಲ್ ಇಟ್ಕೊಳ್ಬೋದೇ ಹೊರತು ತಲೆ ಹೊಡೆದಿಟ್ಕೊಳ್ಳೋ ಮಿಷಿನ್ ಅಂದರೆ ಜ್ಞಾನ ಒಂದೇನೆ. ತಲೆ ಹೊಡೆದಿಟ್ಕೊಂಡು ನಚ ಭಾರಕಾರಿ ಹೆವಿ ಅಂತ ಅನ್ಸೋದೇ ಇಲ್ಲ, ಲೈಟ್ ಆಗುತ್ತೆ. ಜ್ಞಾನ ಬರದೆ ಹೋದರೆ ಹೆಡೆಕ್ಕು, ಜ್ಞಾನ ಬಂದರೆ ಇನ್ನು ಲೈಟ್ ಆಗುತ್ತೆ. ನಚ ಭಾರಕಾರಿ ಇನ್ನೂ ಮುಖ್ಯವಾಗಿ ವ್ಯಯೀಕೃತೆಯೇ ವರ್ಧತ ಏವ ನಿತ್ಯಂ. ಖರ್ಚು ಮಾಡಿದಾಗಲ್ಲೇ ಬೆಳೀತಾ ಹೋಗುತ್ತೆ. ಈ ಧನ ಖರ್ಚು ಮಾಡಿದರೆ ಕರಗುತ್ತೆ, ಜ್ಞಾನ ಧನ ಖರ್ಚು ಮಾಡಿದರೆ ಜಾಸ್ತಿ ಆಗುತ್ತಂತೆ. ಎಷ್ಟು ಅಂದರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ ಆಚಾರ್ಯರು, ಒಬ್ಬನು ಒಬ್ಬ ಶಿಷ್ಯನಿಗೆ ಪಾಠ ಹೇಳಿದರೆ ಶಿಷ್ಯನಿಗೆ ಎಷ್ಟು ಪುಣ್ಯ ಬಂತೋ ಅದು ಎಂಟರಷ್ಟು ಪುಣ್ಯ ಆ ಗುರುವಿಗೆ ಬರುತ್ತದೆ. ಒಬ್ಬನಿಗೆ ಪಾಠ ಹೇಳಿದರೆ ಹತ್ತು ಜನಕ್ಕೆ ಹೇಳಿದರೆ ಇಂಟು ಟೆನ್ ಆಯಿತು, ಮತ್ತೆ ನೂರು ಜನಕ್ಕೆ ಇನ್ನೂ ಜಾಸ್ತಿ ಆಯಿತು. ಯಾರಿಗೆ ಡೈರೆಕ್ಟ್ ಹೇಳಿದವರಿಗೆ, ಅವನು ಹೇಳಿದವನಿಗೆ, ಮತ್ತೆ ಅವನು ಹೇಳಿದವನಿಗೆ ಅದರ 8 times, ಮತ್ತೆ ಅವನು ಹೇಳಿದ ಮತ್ತೆ 8 times. ನಾವೇನು ತಿಳ್ಕೊಂಡು ಹಿಂದಿನವರಿಗೆ ಜಾಸ್ತಿ ಜಾಸ್ತಿ ಹೋಗುತ್ತಂತೆ ಇನ್ನೂ ಕೂಡ. ಇವನು ಮುಂದೆ ಅದಕ್ಕೆ ಹೇಳ್ತಾರೆ, ಯಾವುದಾದ್ರು ಪಾಠ ಹೇಳಿಕೊಡಬೇಕಾದ್ರೆ ಇನ್ನೊಬ್ಬನಿಗೆ ಪಾಠ ಹೇಳಿಕೊಡೋ ಶಕ್ತಿ ಇದ್ದವನು ಹೇಳಿಕೊಡಿ ಅಂತ ಹೇಳ್ತಾರೆ. ಇವನಿಗೆ ಮಲ್ಟಿಪ್ಲೈ ಆಗುತ್ತೆ, ಆಮೇಲೆ ಇವನಿಗೆ ಮಲ್ಟಿಪ್ಲೈ ಆಗಿಬಿಡತ್ತೆ, ಸ್ಟಾಪ್ ಆಗಿಬಿಟ್ರೆ ನಿಂತು ಹೋಗ್ಬಿಡುತ್ತೆ. ಒಂದು ಪದ್ಧತಿ ವ್ಯಯೀಕೃತೆ ವರ್ಧತ ಏವ ನಿತ್ಯಂ. ಮತ್ತೆ ಧನ ಬೆಳೆಯೋಕ್ಕೊಂದು ಅವಕಾಶ ಇದೆ, ಎಲ್ಲ ಇಟ್ಬಿಡ್ತಾನೆ, ಎಫ್ ಡಿ ಇಟ್ಬಿಡ್ತಾನೆ, ಏನೋ 5 years ಇಟ್ಟಿರ್ತಾನೆ, ಮೆಚೂರ್ ಆಗಿಬಿಡುತ್ತೆ. ಅದಕ್ಕೆ ಕಾರಣಕ್ಕೆ ತಗೊಳ್ಳೋದಿಲ್ಲ, ಒಂದು 10 years ಬಿಟ್ಬಿಡ್ತಾನೆ, ಇವ್ರು 10 years ಸೇರಿಕೊಡೋದಿಲ್ಲ, ಅವತ್ತಿಂದು ಎಷ್ಟು ಅಷ್ಟ ಕೊಡ್ತಾರೆ, ಮತ್ತೆ ಉಳಿದೆಲ್ಲ ಕೊಡೋದಿಲ್ಲ, ಯಾವಾಗಲೂ ಬೆಳೆಯೋದಿಲ್ಲ, ಆ ಟರ್ಮ್ ಅಷ್ಟು ಕ್ಲೋಸ್ ಆಗಿಬಿಡುತ್ತೆ. ಇದಾಗಲ್ಲ ವ್ಯಯೀಕೃತೆ ವರ್ಧತ ಏವ ನಿತ್ಯಂ, ಎವರ್ ಗ್ರೋಯಿಂಗ್, ನೆವರ್ ಸ್ಟಾಪಿಂಗ್ ಅಂತ ಒಂದು ವಿಚಿತ್ರವಾದ ಶಕ್ತಿ ದಾನಕ್ಕಿದೆ. ವಿದ್ಯಾಧನಂ ಸರ್ವಧನ ಪ್ರಧಾನಂ, ಪುಣ್ಯ ವಿದ್ಯೆ ಇದು ಶ್ರೇಷ್ಠವಾದದ್ದಾದ್ದರಿಂದ ನೀನು ಇಸ್ಕೊಳ್ಬೇಕಂದ್ರೆ ಯೋಚನೆ ಮಾಡಕ್ಕೆ ಹೋಗಬೇಡ, ಇಸ್ಕೊಂಡು ನೀನು ಸತ್ಯಸಂಧನ. ಅದೇ ರೀತಿ ಅವರು ಕೊಟ್ಟು ಧರ್ಮವನ್ನು ಅನುಸರಿಸಿದವನಾಗಲಿ, ನೀವಿಬ್ಬರಿಗೂ ಕೂಡ ಒಳ್ಳೆಯದಾಗುತ್ತೆ, ಯಾವ ಯೋಚನೆ ಮಾಡಬೇಡಿ ಅಂತ ಹೇಳಿ ಅವರು ಹೇಳಿದಾಗ ಅಲ್ಲಿ ವಿವಾದಗಳು ಬಂದುವಂತೆ, ಇಬ್ಬರಿಗೂ ವಿವಾದಗಳು ಬಂದುವಂತೆ, ಈ ಇಕ್ಷಾಕ ರಾಜನಿಗೂ ಬಂತು, ಕೊಟ್ಟ ಅವನಿಗೂ ಬಂತು. ಅದರಿಂದ ಇಬ್ಬರೂ ಸಹ ಅವರು ಸಣ್ಣ ಪುಟ್ಟ ಲೋಕಕ್ಕೆ ಹೋಗಲಿಲ್ಲ, ಬ್ರಹ್ಮಲೋಕಕ್ಕೆ ಹೊರಟುಬಿಟ್ಟಿರುತ್ತೆ. ಜಪದ ಫಲ ಸಣ್ಣ ಪುಟ್ಟ ಲೋಕ ಅಲ್ಲ, ಭೂಹು ಭುವಃ ಮಹಾ ಸಹ ಅಂತ ಹೇಳ್ತೇವಲ್ಲ, ತಪಃ ಸತ್ಯಂ, ಕೊನೆಯ ಲೋಕ ಸತ್ಯಲೋಕ, ಸತ್ಯಲೋಕದಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಇವು ಜಪದ ಫಲ ಅರ್ಥ ಮಾಡಿಕೊಂಡ್ರೆ ಜಪ ಮಾಡಬೇಕು, ಅದರ ಫಲ ನಿರೀಕ್ಷೆ ಮಾಡಬಾರದು, ಆಗ ಬೆಳೆಯ ಹಾಗೆ ನಿರೀಕ್ಷೆ ಮಾಡಿದರೆ ಮಾತ್ರ ಬೆಳೆಯೋದಿಲ್ಲ. ನಿರೀಕ್ಷೆ ಫಲ ನಿರೀಕ್ಷೆಯನ್ನು ಮಾಡ್ತಾನೋ ಅವನ ಫಲ ಕಡಿಮೆ ಆಗುತ್ತೆ, ಯಾವ ಫಲಾಪೇಕ್ಷೆ ಇರೋದಿಲ್ಲ ಅವನ ಫಲ ಜಾಸ್ತಿ ಆಗುತ್ತೆ. ಕರ್ಮಣ್ಯೆ ವಾಧಿಕಾರಸ್ಥೆ ಮಾ ಫಲೇಶು ಕದಾಚದ, ಭಗವದ್ಗೀತೆ ಶ್ಲೋಕ ಅರ್ಥವಾಗ್ತದೆ. ಇದು ಬಂದಿರೋದು ಮೋಕ್ಷ ಧರ್ಮ ಪರ್ವದೊಳಗೆ, ಅಲ್ಲಿರೋದು ಭೀಷ್ಮ ಪರ್ವದೊಳಗೆ. ಫಲ ಕೇಳಬೇಡ ಅಂತ ಭಗವಂತ ಹೇಳಿದ, ಯಾತಕ್ಕೆ ಅಂತ ಉತ್ತರ ಇಲ್ಲಿದೆ. ಫಲದ ಅಪೇಕ್ಷೆ ಇದ್ರೆ ಅದು ಲಿಮಿಟೆಡ್ ಆಗ್ತದೆ, ಫಲದ ಅಪೇಕ್ಷೆ ಇಲ್ಲದೆ ಹೋದರೆ ಅದು ತುಂಬ ಜಾಸ್ತಿ ಬೆಳೆಯುತ್ತೆ. ಆದ್ದರಿಂದ ಫಲ ಕೇಳಿ ಕಡಿಮೆ ಮಾಡ್ಕೋಬೇಡಿ, ಫಲ ಕೇಳದೆ ಜಾಸ್ತಿ ಮಾಡ್ಕೊಳ್ಳಿ ಅನ್ನೋದು ಭಗವದ್ಗೀತೆಯ ಸಂದೇಶ. ಈ ಇಕ್ಷ್ವಾಕ ರಾಜರ ಕಥೆ, ಆ ಕೌಶಿಕ ಬ್ರಾಹ್ಮಣನ ಕಥೆಯೊಳಗೆ ಜಪ ಮಾಡಿದಂಥ ಬ್ರಾಹ್ಮಣ, ಜಪದ ಪುಣ್ಯ ಎಸ್ಕೊಂಡಂಥ ಕ್ಷತ್ರಿಯ, ಮಹಾರಾಜ ಇವನು. ಇನ್ನೊಂದು ಭಾವನೆ ಹೇಳುತ್ತಾರೆ, ಒಬ್ಬ ಬ್ರಾಹ್ಮಣ ಕೊಡೋಷ್ಟು ರಾಜರಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಇವ್ರು ಎಷ್ಟೇ ಸಂಪತ್ತು ಕೊಟ್ಟರು ಕೂಡ ಅದು ಮೆಟೀರಿಯಲ್ ಅಷ್ಟೇ, ಅವನು ಕೊಡೋದು ಸ್ಪಿರಿಚುವಲ್ ಡೆವಲಪ್ಮೆಂಟ್ಗೆ ಕಾರಣ ಆಗೋದ್ರಿಂದ ಜ್ಞಾನದ ಮುಂದೆ ಯಾವುದೂ ಇಲ್ಲ. ಆದ್ದರಿಂದನೇ ಇವತ್ತು ಲೋಕದೊಳಗೆ ಪ್ರೈಮರಿ ಸ್ಕೂಲ್ ಮೆಟ್ಟಿರ್ತಾನೆ, AS ಆಫೀಸರ್ ಆಗಿರ್ತಾನೆ, ಅವನು ಕಂಡ ನಮಸ್ಕಾರ ಅಂತ ಹೇಳ್ತಾನೆ. ಅವನಿಗೆ ಅಧಿಕಾರದಲ್ಲಿ ಉಚ್ಚಾವಟಿ ಮೇಲಿದ್ದಾನೆ, ಆದರೆ ಅಧಿಕಾರ ಇಲ್ಲ, ಜ್ಞಾನ ಕೊಟ್ಟಿದ್ದು ಕೃತಜ್ಞತೆ ಇದೆ. ಇವತ್ತಿನ ಜನ ಹೇಳೋದು ಕಡಿಮೆ ಆಗ್ತಿದೆ ಬಿಡಿ, ಇವತ್ತಿನ ಜನ ಆಗಿನ ಮೇಷ್ಟ್ರಿನ ಮಾತೇ ಕೇಳಲ್ಲ, ಅವರು ಕ್ಲಾಸ್ನಲ್ಲಿ ಹಿಂದಿನ ಬಿಟ್ಬಿಡಿ, ಆಗಿನ ಮೇಷ್ಟ್ರಿನ ಮಾತೇ ಕೇಳೋ ಸ್ಥಿತಿಯಲ್ಲಿ ಜನ ಇರೋದಿಲ್ಲ. ಹಿಂದೆ ಅಂತ ವಾತಾವರಣ ಇತ್ತು, ಅವನು ಸಾಮಾನ್ಯ ಏನೋ ನಾಲ್ಕು ಅಕ್ಷರ ಹೇಳಿಕೊಟ್ಟವನಿಗೆ ಅಷ್ಟು ಗೌರವ ಕೊಡೋ ಕಾಲ ಇತ್ತು. ಜ್ಞಾನದ ಮಹತ್ವ ಅಂದರೆ ಅದನ್ನು ಇಮ್ಯಾಜಿನ್ ಮಾಡಲಿಕ್ಕೆ ಬರೋದಿಲ್ಲ. ಅಂಥ ಜ್ಞಾನಕ್ಕೆ ಸಾಧನವಾಗತಕ್ಕಂಥ ಜಪ ಇದೆಯಲ್ಲ, ಅತಿ ಶ್ರೇಷ್ಠವಾದ ಯಜ್ಞವಾದ್ದರಿಂದ ಜಪ ಮಾಡಲೇಬೇಕು, ನಿಯಮಕ್ಕನುಸಾರವಾಗಿ ಮಾಡಬೇಕು. ಜಪ ಮಾಡಬೇಕಾದ್ರೆ ಮಧ್ಯೆ ಮಾತಾಡಬಾರದು, ಅಂತ ಮಾಡಬೇಕು. ಅದೇ ಇಂಗ್ಲೆಂಡ್ ಅಲ್ಲೇ ಮಾಡಿದ್ದೆಲ್ಲ ವೇಸ್ಟ್, ಅದು ಮಧ್ಯೆ ಮಾತಾಡಿಬಿಟ್ಟ ಅಂತ ತಿಳ್ಕೊಳ್ಳಿ, ಅದಿಷ್ಟು ಮಾಡಿದ್ದೆಲ್ಲ ವೇಸ್ಟ್. ಅದಕ್ಕೆ ಕಂಟಿನ್ಯೂಸ್ ನಾನ್ ಸ್ಟಾಪ್ ಆಗಿ ಹೇಳಬೇಕಾದ್ರೆ 108 ಮಧ್ಯೆ ಎಲ್ಲೂ ನಿಲ್ಲಿಸಿರಬಾರದು. ಎಲ್ಲೂ ಕೂಡ ಸೀನು ಕೆಮ್ಮು ಬರಬಾರದು, ಸೀನು ಬಿಟ್ಟ ಕೆಮ್ಮು ಬಿಟ್ಟಾಗ ಮತ್ತೆ ವೇಸ್ಟ್ ಆಗಿದೆ, ಮತ್ತೆ ವಾಪಸ್ ಬರಬೇಕು ಅಲ್ಲಿಂದ.
ಈ ರೀತಿ ಭಾವನೆ ಇದ್ರೆ ನಮಗೆ ಅನಿಸುತ್ತೆ ಎಷ್ಟು ಬಿಟ್ಟೆ ಬೇಡ ಅನಿಸ್ಬಿಡುತ್ತೆ ಕೇಳಿದಾಗ ಬಿಟ್ಟೆ ಬೇಡ ಅನಿಸುತ್ತಾಗಲ್ಲ. ಆ ರೂಲ್ಸ್ ಗೊತ್ತಿದ್ರೆ ಬೆಳೆ ಮನಸ್ಸು ಬರೋದಿಲ್ಲ. ಅದರ ಪುಣ್ಯದ ಪ್ರಭಾವ ಗೊತ್ತಿದ್ರೆ, ಅದರ ಪರಿಣಾಮ ಗೊತ್ತಿದ್ರೆ ಯಾರೂ ಬಿಡ್ಲಕ್ಕಾಗೋದಿಲ್ಲ. ಕೆಲವೆಲ್ಲ ನಮಗೆ ಕ್ಯಾಶುವಲ್ ಮಾಡಕ್ ಹೋಗ್ತೇವಲ್ಲ, ಮಾಡ್ಲಕ್ಕಾಗೋದಿಲ್ಲ. ಯಾರು ನಿಜವಾಗ್ಲೂ ಮಾಡ್ತಾರೋ, ಭಕ್ತಿಪೂರ್ವಕ ಮಾಡ್ತಾರೋ, ಅವರಿಗೆ ಖಂಡಿತ ಮಾಡ್ಲಿಕ್ಕೆ ಬರುತ್ತೆ ಅನ್ನೋ ಸಿದ್ಧಾಂತವನ್ನು ಅಲ್ಲಿ ತಿಳಿಸ್ತಾ ಇದ್ದಾರೆ. ಇಂಥ ಕಥೆಗಳು ಸುರಿಮಳೆ ಮಹಾಭಾರತದಲ್ಲಿ, ಅದರಲ್ಲೂ ಶಾಂತಿ ಪರ್ವದಲ್ಲಿ, ಅದರಲ್ಲೂ ಮೋಕ್ಷ ಧರ್ಮ ಪರ್ವದ ಕಥೆಗಳೆಲ್ಲ ಇಂಥ ವಿಚಿತ್ರವಾದ ಕಥೆಗಳು. ನಾಳೆ ದಿವಸ ಒಬ್ಬ ರುದ್ರಾಸುರು ಸಂಹಾರ ಮಾಡಿದ ಕಥೆ ಬರುತ್ತೆ, ಒಬ್ಬ ಜಾಜಲಿ ತುಲಾಧಾರ ಸಂವಂತ ಬರುತ್ತೆ. ಬಹಳ ವಿಚಿತ್ರವಾದ ಕಥೆಗಳು. ಅಂಥ ಸಾಧಕರನ್ನು ಕೇಳೋದು ನಾವು ಬಹಳ ಕಷ್ಟ. ಆ ಕಥೆಯನ್ನು ತಿಳ್ಕೊಳ್ಳೋ ತತ್ವಗಳು ಕೂಡ ಬಹಳ ಅಪೂರ್ವವಾದ ತತ್ವಗಳು. ಅದನ್ನು ನಾಳೆ ದಿವಸ ಮುಂದುವರೆಸೋಣ. ನಾಳೆಯಲ್ಲಿ ಇನ್ನೊಂದು ವಿಶೇಷ ಕಾರ್ಯಕ್ರಮ ಉಂಟು. ಮಧ್ಯಾಹ್ನ 2:30 ಹಿಡಿದು 6:30 ಒಂದು ಸಾಫ್ಟ್ವೇರ್ ಇಂಜಿನಿಯರ್ಸ್ಗೋಸ್ಕರವಾಗಿ ನಿತ್ಯ ಜೀವನಕ್ಕೆ ಭಗವದ್ಗೀತೆಯ ಉಪಯೋಗ ಅನ್ನೋದ್ರ ಬಗ್ಗೆ ಒಂದು ಉಪನ್ಯಾಸ, ಆಮೇಲೆ ಪ್ರಶ್ನೋತ್ತರಗಳು. ಅವರಿನ್ನೂ ಸುಮಾರು ಒಂದು 60-70 ಜನ ಅವರು ಕೆಲಸ ಮಾಡೋರು ಬರ್ತಾ ಇದ್ದಾರೆ. ಅವರೇ ಅನೇಕ ಕಂಪನಿಗಳಲ್ಲಿ ಕೆಲಸ ಮಾಡೋರು ಬರ್ತಾರೆ. ಅವರಿಗೋಸ್ಕರವಾಗಿ ಪ್ರಶ್ನೋತ್ತರ ಕಾರ್ಯಕ್ರಮ ಇರುತ್ತೆ. ಅದು ಬೇರೆಯವರು ಕೂಡ ಅವಶ್ಯ ಭಾಗವಹಿಸಬಹುದು. ಪ್ರಧಾನವಾಗಿ ಅವರಿಗೋಸ್ಕರ ವ್ಯವಸ್ಥೆ ಮಾಡಿದೆ. ಭಗವದ್ಗೀತೆಯ ಒಂದು ಉಪಯೋಗ ನಿತ್ಯ ಜೀವನದಲ್ಲಿ ಎಷ್ಟು ಅಮೂಲ್ಯವಾದದ್ದು ಎಂಬುದರ ವಿಚಾರ. ಸರಿಯಾಗಿ 2:30 ಪ್ರಾರಂಭವಾಗುತ್ತೆ, ಸರಿಯಾಗಿ 6:30 ಮುಗಿಯುತ್ತೆ. ಅದಕ್ಕೆ ಯಾರು ಆಸಕ್ತಿ ಇದೆ ಅವರೆಲ್ಲ ಅವಶ್ಯವಾಗಿ ಅದಕ್ಕೆ ಬರಬಹುದು. ಇದೇ ಜಾಗದಲ್ಲೇ ನಡೆಯುತ್ತೆ, ಅದನ್ನು ಗಮನಿಸಿರಿ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.